ಆ ಧರ್ಮ ಎತ್ತಿನ ಕಾಲ ಕತ್ತರಿಸೋದು ಅಂದ್ರೆ ಏನು? ಆ ಎತ್ತು ಅಂದ್ರೆ ಬರೀ ಎತ್ತಲ್ಲ, ಧರ್ಮ ಎತ್ತಿನ ರೂಪದಲ್ಲಿ ನಿಂತಿತ್ತಂತೆ, ವೃಷಭ ರೂಪದಲ್ಲಿ ಎತ್ತು ನಿಂತಿತ್ತು ಅಂತ ಹೇಳಿದ್ದಾರೆ. ಮೂರು ಕಾಲ ಕತ್ತರಿಸಿದ್ದಾನೆ ಅಂದ್ರೆ ಏನು? ತಪಃ, ಶೌಚಂ, ದಯಾ, ಸತ್ಯಂ. ಇದು ಧರ್ಮದ ನಾಲ್ಕು ಕಾಲಗಳಂತೆ. ತಪಃ, ಶೌಚಂ, ದಯಾ, ಸತ್ಯಂ, ಇವು ನಾಲ್ಕು ಧರ್ಮದ ಕಾಲಗಳು. ಇದರಲ್ಲಿ ಒಂದಿಲ್ಲ ಅಂದ್ರೆ ಒಂದು ಕಾಲ ಹೋಗಿದೆ ಅಂತ ಅರ್ಥ, ಎರಡಿಲ್ಲ ಅಂದ್ರೆ ಎರಡು ಕಾಲ ಹೋಗಿದೆ ಅಂತ ಅರ್ಥ. ಮೂರು ಕತ್ತರಿಸಿದ್ದಂಥವನು. ನಾವು ನಾಲ್ಕು ಬಿಟ್ಬಿಟ್ಟಿದ್ದೇವೆ, ಆದ್ರಿಂದ ನಮ್ಮ ಮನೆಯಲ್ಲಿ ಪೂರ್ತಿ ವೃಷಭ ಕಾಲ ಮುಡ್ಕೊಂಡು ಬಿದ್ದಾಗಲೆಕ್ಕ. ತಪಸ್ಸಿಲ್ಲ, ದಯಾ ಇಲ್ಲ, ಶೌಚ ಅಂತ ಮಡಿಮೈಲಿಗೆ ಹೆಸರೇ ಇಲ್ಲ, ಸತ್ಯಂ ಅಂದ್ರೆ ಹೆಸರು ಬರೀ ಹೇಗೆ ಹೇಳಿದ್ರೆ ಆ ಕಾಲಕ್ಕೇನೋ ಅಂತ ಹೇಳ್ಕೊಂಡ್ಬಿಟ್ಬಿಡ್ತಾನೆ. ಅಂದ್ರೆ ಧರ್ಮದ ಮೂರು ಕಾಲ, ನಾಲ್ಕು ಕಾಲ ಹೋಗ್ತಕ್ಕಂಥ ಕಾಲ ಇದು. ಮೂರು ಕಾಲ ಕತ್ತರಿಸಿದ್ದಾನೆ ಅಂದ್ರೆ ಕೃತಯುಗದಲ್ಲಿ ನಾಲ್ಕು ಕಾಲು ಧರ್ಮ ಇರುತ್ತೆ, ತಪಸ್ಸು, ಶೌಚ, ದಯಾ, ಸತ್ಯ ಎಲ್ಲ ಇರುತ್ತೆ. ತ್ರೇತಾಯುಗದಲ್ಲಿ ಒಂದು ಕಾಲು ಹೋಗುತ್ತಂತೆ, ದ್ವಾಪರದಲ್ಲಿ ಎರಡು ಕಾಲು ಹೋಗುತ್ತಂತೆ, ಕಲಿಯುಗದಲ್ಲಿ ಬದಲಿ ಮೂರು ಕಾಲು ಹೋಗುತ್ತಂತೆ, ಕೊನೆ ನಾಲ್ಕು ಕಾಲು ಹೋಗಿಬಿಡುತ್ತೆ. ಅಂದ್ರೆ ಧರ್ಮ ತಪ್ಪಂತ ಬಿದ್ದುಬಿಡುತ್ತೆ ಅಂತ. ಒಂಟಿ ಕಾಲದ ಧರ್ಮ ನಡೀಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ಗಾಲಿ ಪಂಕ್ಚರ್ ಆದ್ರೆ ಕಾರ್ಗತಿ ಮುಗೀತು, ಇನ್ನೊಬ್ಬರು ಗಾಲಿ ಇದೆ ಹೋಗೋಣ ಅಂತ ಹೇಳಕ್ ಆಗೋದಿಲ್ಲ. ಒಂದು ಪಂಕ್ಚರ್ ಆದ್ರೆ ಮುಗಿದೋಯ್ತು, ಇನ್ನು ನಾಲ್ಕು ಪಂಕ್ಚರ್ ಆದ್ರೆ ಏನು ಹೋಗ್ತಾನೆ? ಇವತ್ತು ಕಲಿಯುಗದೊಳಗೆ ಧರ್ಮದ ಸ್ಥಿತಿ ಹೀಗೆ ಅಂತ ಹೇಳಿದ್ದಾರೆ. ವೃಷಭ ರೂಪದಲ್ಲಿ ಧರ್ಮ ನಿಂತಿತ್ತು, ಆದ್ರೆ ಮೂರು ಕಾಲು ಕಲಿ ಕತ್ತರಿಸಿದ್ದಾನೆ, ನಾಲ್ಕನೇ ಕತ್ತರಿಸಕ್ಕೆ ತಯಾರಾಗಿ ಬಿಟ್ಟಿದ್ದಾನೆ. ಇದು ಕಲಿಯ ಚಿತ್ರ. ಇದು ಆ ಹಸು ಯಾವುದು ಅಂದ್ರೆ ಭೂದೇವಿ ಹಸುವಿನ ರೂಪದಲ್ಲಿದ್ದಾಳೆ, ಕಾಲಿಲಿ ಒದಿತಾನಲ್ಲ, ಅದು ಅವನು ತಪ್ಪು. ನಾವು ಓಡಾಡ್ತೇವಲ್ಲ, ಒದ್ದಾಗ ಲೆಕ್ಕ ತಾನೆ. ಇದರಿಂದ ಪ್ರತಿನಿತ್ಯ ನಾವು ಓಡಾಡಿದ್ರೆ ಭೂಮಿ ಅಂದ್ರೆ ಹಸು, ಒದ್ದಾಗಾಯ್ತೋ ಇಲ್ಲ ಈಗ ಮತ್ತೆ ಓಡಾಡೋದು ಬೇಡವೆ ಅಂತ ಕೇಳಿದ್ರೆ ಅದಕ್ಕೆ ಬೆಳಿಗ್ಗೆ ಶ್ಲೋಕ ಹೇಳುತ್ತೆ. ಸಮುದ್ರ ಬಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಈ ಶ್ಲೋಕ ಹೇಳಿ ನಾವು ದಿನ ಆರಂಭ ಮಾಡ್ತೇವೆ. ಅಮ್ಮ, ನಾವು ಓಡಾಡಲೇಬೇಕು, ಬೇರೆ ದಾರಿ ಇಲ್ಲ. ಭಗವಂತನ ಸೇವೆಗಂತೂ ಓಡಾಡಬೇಕಲ್ಲ, ತುಳಸಿ ತರಲಕ್ಕೆ ಓಡಾಡಬೇಕಲ್ಲ, ದೇವ್ರ ಪೂಜೆಗೆ ಓಡಾಡಬೇಕಲ್ಲ, ಈ ಪಾದಸ್ಪರ್ಶ ಅನಿವಾರ್ಯ, ಇದನ್ನ ಕ್ಷಮಿಸು ಅಂತ ಹೇಳಬೇಕು. ಸಿನಿಮಾ ನಾಟಕಕ್ಕೆ ಹೋದ್ರೆ ಕ್ಷಮಿಸೋದಿಲ್ಲ, ಅದು ಮಾಡಬೇಕಾದ ಕೆಲಸ ಅಲ್ಲ. ನಿಷಿದ್ಧ ಕೆಲಸ ಮಾಡಲಿಕ್ಕೆ ಹೋದಾಗ ಕ್ಷಮಿಸೋದಿಲ್ಲ, ವಿಹಿತ ಕೆಲಸ ಮಾಡಲಿಕ್ಕೆ ಹೋದಾಗ ಕ್ಷಮಿಸಿಬಿಡ್ತಾರೆ. ಅದು ವಿಹಿತ ಕೆಲಸವನ್ನ ಮಾಡಲಿಕ್ಕೆ ಅನುಗ್ರಹ ಮಾಡಮ್ಮ ಅಂತ ಕೇಳ್ತೇವೆ. ಅವಾಗ ನಮಗೆ ಪಾಪ ಬರೋದಿಲ್ಲ, ಇಲ್ಲದವರು ಪಾಪಿಷ್ಠರಾಗ್ತೇವೆ. ಹಸುವನ್ನ ಕಾಲಿರುವಂತ ಪಾಪ ನಮಗೆ ಬಂದೇ ಬರುತ್ತಾ ಸಮಯದಲ್ಲಿ ಅಂತ ಅರ್ಥ. ಆಗ ಪರಿಷ್ಠಿತ ರಾಜ ನೋಡ್ತಾನೆ, ತನ್ನ ಖಡ್ಗವನ್ನು ಎತ್ತುತ್ತಾನೆ, ಅವನು ಕೊಲ್ಲಕ್ಕೆ ಅಂತ ಹೊರಡುತ್ತ. ಎತ್ತಿನ ಕಾಲನ ಕತ್ತರಿಸಕ್ಕೆ ಅವನು ಹೊರಟಿದ್ರೆ ಅವನ ತಲೆ ಕತ್ತರಿಸಕ್ಕೆ ಪರಿಷ್ಠಿತ ರಾಜ ಹೊರಟಂತೆ. ಕಷ್ಟ ಕಾಲಿ ಬಿಡ್ತಾನವ್, ಗಟ್ಟೆ ಕಾಲು ಹಿಡ್ಕೊಂಡ್ಬಿಟ್ಟನಂತೆ. ನನ್ನ ಕಾಪಾಡು, ಕಾಪಾಡು ಅಂತ ಕೇಳುತ್ತಾನೆ. ಆಗ ಅದು ಹೇಳ್ತಾನೆ, ನತೇ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೇರ್ಭೋರ್ ಭಯಮಸ್ತಿ ಕಿಂಚಿತ್. ನೋಡಯ್ಯ, ನಾವೆಲ್ಲ ಭೀಮಾರ್ಜುನರ ವಂಶದವರು, ನಾವು ಕಾಲಿ ಬಿದ್ದವರು ಕೊಲ್ತಕ್ಕಂಥವರಲ್ಲ, ಅಭಯ ಪ್ರದಾನ ಮಾಡ್ತೇನೆ ಹೇಳು ಅಂತ ಹೇಳಿದರೆ. ಈ ದೊಡ್ಡವರ ಲಕ್ಷಣ ಇದು ಒಂದು. ಇದರ ದುರ್ಲಾಭ ಪಡೆಯೋದು ಕೆಟ್ಟವರ ಲಕ್ಷಣ. ದೊಡ್ಡವರ ಗುಣಗಳನ್ನು ಅಂಡ್ಯೂ ಅಡ್ವಾಂಟೇಜ್ ಉಪಯೋಗಿಸ್ತಾರಲ್ಲ, ಅದವರ ರೀತಿ. ಅವನು ಯೋಚನೆ ಮಾಡಿದ, ಓಹೋ ಕಾಲಿ ಬಿದ್ದರೆ ಪ್ರಾಣ ಉಳಿಸಿಬಿಟ್ಟ, ಇನ್ನೊಂದ್ಸತಿ ಕೇಳಿದ್ರೆ ನನಗೆ ಇರಲಿಕ್ಕೆ ಜಾಗನೂ ಸಿಗುತ್ತೆ ಅಂತ ಗೊತ್ತಾಯ್ತು. ಅವನು ಕೇಳಿದ, ನನಗೆ ಇರಲಿಕ್ಕೆ ಜಾಗ ಕೊಡು ಮಹಾನುಭಾವ ಅಂತ ಕೇಳಿದ. ಆಗ ಪರಿಷತ್ ರಾಜ ಜಾಗ ಕೊಟ್ಟುಬಿಟ್ಟನಂತೆ, ನಾಲ್ಕು ಜಾಗ ಕೊಟ್ಟನಂತ. ದ್ಯೂತಂ, ಪಾನಂ, ಸ್ತ್ರೀಯಃ, ಸೂನ. ದ್ಯೂತಂ ಅಂದ್ರೆ ದ್ಯೂತ, ಜೂಜು. ಪಾನಂ ಅಂದ್ರೆ ಮದ್ಯಪಾನ. ಸ್ತ್ರೀಯ ಅಂದ್ರೆ ಕಾಮುಕ ಸ್ತ್ರೀಯರು. ಸೂನ ಅಂದ್ರೆ ಹಿಂಸೆ. ನಾಲ್ಕಡಿ ಕಲಿ ವಾಸ ಮಾಡಬೇಕು ಅಂತ ಕೊಟ್ಟುಬಿಟ್ಟ. ಕಲಿಯ ವಾಸಸ್ಥಾನಗಳು ಈ ನಾಲ್ಕು. ಇವತ್ ನಾಲ್ಕು ಕಲಿಯುಗದೊಳಗೆ ಎಲ್ಲಾ ಕಡೆ ತುಂಬಿ ಹೋಗಿದೆ. ದ್ಯೂತಂ, ಜೂಜು, ಇಸ್ಬಿಟ್ ಮಕ್ಕಳಾಡ್ತಿರ್ತಾರೆ ಮನೆಯೊಳಗೆ ಅಂತ ಕಾಲ ಇದು. ಪಾನಂ, ಮದ್ಯಪಾನ ಅಂದ್ರೆ ಫ್ಯಾಷನ್ ಇದ್ದಾಗೆ. ಅವ್ರು ಭಾರಿ ದೊಡ್ಡವರು, ಯಾಕೆ ದಿವಸ ಕುಡಿತಾರೆ ಅಂದ್ರೆ ಕುಡಿದ್ರೆ ದೊಡ್ಡವರು ಅನಿಸ್ಕೊಳ್ಳೋ ಕಾಲ ಇತ್ತು. ಅದೇ ಒಂದು ನೂರು ವರ್ಷದಿಂದ ಕುಡಿದ್ರೆ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ರು. ಇವತ್ತು ಮನೆ ಮನೆಯಲ್ಲಿ ಕುಡಿಯೋ ಜನ ಇದ್ದಾರೆ ಅನೇಕ ಜನಗಳು. ಎಷ್ಟು ಜನ ವೈಷ್ಣವ ಬ್ರಾಹ್ಮಣರು ಕುಡಿತಾರೆ ಇವತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಯಾವ ಕಾಲ ಇದು? ಪಾನಂ, ಸ್ತ್ರೀಯ, ಕಾಮುಕ ಸ್ತ್ರೀಯರುಗಳು. ಅದನ್ನೇನು ಹೇಳೋ ಕಾರಣವೇ ಇಲ್ಲ. ಹಿಂದೊಮ್ಮೆ ಎಲ್ಲೋ ಕ್ಲಬ್ಗೆ ಹೋಗಬೇಕಾಗಿತ್ತು, ಕೆಟ್ಟ ದೃಶ್ಯ ನೋಡ್ಬೇಕಾದ್ರೆ ಎಲ್ಲೋ ಹೋಗಬೇಕಾಗಿತ್ತು. ಮನೆಗಳಲ್ಲಿ ಟಿವಿ ಇರುತ್ತಲ್ಲ, ನೋಡಬಾರ್ದ್ರೆ ಮನೆಯಲ್ಲೇ ನೋಡ್ಬಿಡ್ತಾನೆ. ಕಲಿ ಮನೆ ಪ್ರವೇಶ ಮಾಡಿದಾಗ, ಟಿವಿ ಪ್ರವೇಶದಿಂದ ಹೆಚ್ಚು ಕಡಿಮೆ ಕಲಿ ಪ್ರವೇಶ ಮಾಡಿದಾಗ ಲೆಕ್ಕ ಅದು. ಆದ್ರೆ ಒಳ್ಳೆ ಕಾರ್ಯಕ್ರಮ ಬರೋದು ಭಾರಿ ಕಡಿಮೆ. ನಾವಲ್ಲ, ಲೌಕಿಕರು ಬೈತಾರೆ, ದುರ್ದರ್ಶನ ಅಂತ ಕರೀತಾರೆ. ದೂರದರ್ಶನ ಅಂತ ಲೌಕಿಕರು ಕೂಡ ಕರೆಯೋದಿಲ್ಲ, ದುರ್ದರ್ಶನ ಅಂತಾನೆ ಕರೆಯೋದು. ಇನ್ನು ಶಾಸ್ತ್ರಜ್ಞರಿಗೆ ಎಷ್ಟು ಯೋಚನೆ ಆಗಬೇಕಾದ್ರಿಂದ. ಟಿವಿ ಅಂದ ಕಾಮುಕ ಸ್ತ್ರೀಯರು. ಇನ್ನು ಕೊನೆಯದಾಗಿ ಸೂನ, ಹಿಂಸೆ. ದಿನ ಬೆಳಗಾದ್ರೆ ಹಿಂಸೆ. ಮೊದಲು ದಾರಿಯಲ್ಲಿ ಹೋಗೋರು ಹೊಡಿತಾ ಇದ್ರು, ಎಲ್ಲೋ ಹೋಗೋರು ಹೊಡಿತಿದ್ರು, ಈ ಮನೆಯಲ್ಲಿದ್ದವರು ಹೊಡಿತಾರ ಅಂತ ಕಾಲ ಬರ್ತಾ ಇತ್ತು. ಮನೆಯಲ್ಲಿ ಇದ್ಕೊಂಡು ಏನು ಮಾಡದೇ ಇದ್ದವರು, ರಿಟೈರ್ಡ್ ಪರ್ಸನ್, ಒಬ್ಬ ಬ್ರಾಹ್ಮಣ ರಿಟೈರ್ಡ್ ಪರ್ಸನ್ ಅವನು, ಮನೆಯೊಳಗೆ ಹೋಗಿ ಕೊಂದಾಕಿ ತಗೊಂಡು ಹೋಗ್ಬೇಕಾದ್ರೆ ಎಂತ ಆಶ್ಚರ್ಯ ಇದು. ಹೆಂಗಸರು ಸುಮ್ಸುಮ್ನೆ ಹೋಗೋರು ಕೊಂದಾಕದಾದ್ರೆ ಎಷ್ಟು ಪಾಪಿಸ್ತರು ಇವರು. ಸಣ್ಣ 10 ರೂಪಾಯಿಗೋಸ್ಕರ ಕೊಲೆ, ಅಂದ್ರೆ ಕಲಿಯುಗದಲ್ಲಿ ಏನೇನಾಗುತ್ತೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ಹೋಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ, ಇದು ಹೆಚ್ಚಾಗುತ್ತೆ ಕಡಿಮೆ ಆಗೋದಿಲ್ಲ, ಇದು ಒಂದು ಕಲಿಯುಗ ಇರೋವರೆಗೂ ಇದ್ದಿದ್ದೇ ಇದೆ ಎಲ್ಲ ಕೂಡ. ಇಷ್ಟಾದರೂ ಅವನು ಬೆಳಿಲ್ವಂತೆ. ಈ ಶ್ಲೋಕ ಒಂದಕ್ಕೆ ಅರ್ಥ ಹೇಳೋದಕ್ಕೆ ಹೋದ್ರೆ ದಿನಗಟ್ಟಲೆ ಅರ್ಥ ಆಗುತ್ತೆ. ದ್ಯೂತ ಅಂದ್ರೆ ಏನು, ಪಾನ ಅಂದ್ರೆ ಏನು, ಸದ್ಯಕ್ಕೆ ಏನು ಕತೆ, ನಾವಂತೂ ಜೂಜಿಗೆ ಹೋಗೋದಿಲ್ಲ, ನಾವಂತೂ ಪಾನ ಮಾಡೋದೇ ಇಲ್ಲ ಅಂತ ಕೆಲ ಅನ್ಕೊಂಡಿರಬಹುದು. ತಪ್ಪೋದು, ನೂರಕ್ಕೆ 99 ಪಾಲನೇ ತಪ್ಪು ಮಾಡ್ತಾರೆ. ಇಲ್ಲಿ ದ್ಯೂತ ಎಲ್ಲಿ ಆಡ್ತೇವೆ ಅಂತ ಕೇಳಿದರೆ, ದ್ಯೂತ ಅಂದ್ರೆ ಏನು, ಪಣ ಇಟ್ಟು ಆಡೋದು. ನಾವು ಫಲಾಪೇಕ್ಷೆಯಿಂದ ಕೆಲಸ ಮಾಡ್ತೇವಲ್ಲ, ಅದೇ ದ್ಯೂತ ಅಂತ ಅರ್ಥ. ಇಷ್ಟು ಹಸ್ತೋದಕ ಇಷ್ಟು ಪಂಚಾಮೃತ ಇಷ್ಟು ಫಲ, ಹೈ ಕ್ಲಾಸ್ ಇಸ್ಪೀಟಾಟ ಇದ್ದಾಗ ಅದು ಒಂದು, ಏನು ಬೇರೆ ದಾರಿ ಅಲ್ವೇ ಅಲ್ಲ. ಕರ್ಮಣ್ಯೇ ವಾಧಿಕಾರಸ್ಥೇ ಮಾಫಲೇಶು ಕದಾಚನ, ಸುಮ್ಮನೆ ಸೇವೆ ಮಾಡಬೇಕೆ ಹೊರತು ಪ್ರತಿಫಲ ಅಪೇಕ್ಷೆ ಪಡಬಾರದು. ಎರಡನೇದು ಪಾನಂ, ಮದ್ಯಪಾನ, ಮದ್ಯಪಾನ ಬೇಡ. ವ್ರತ ಬರುತ್ತಲ್ಲ ಮುಂದಿನ ವ್ರತ, ಈ ಸತಿ 2 ತಿಂಗಳು ಬರುತ್ತೆ ಶಿರವ್ರತ, ಅವಾಗ ಹಾಲು ಕುಡಿದ್ರೆ ಸುರಾಪಾನ ಸಮಂಸ್ಮೃತಂ, ಎಷ್ಟು ಜನ ಕುಡಿತಾರ ಲೆಕ್ಕನೇ ಇಲ್ಲ. ಆಮೇಲೆ ನಿಂತ್ಕೊಂಡು ನೀರು ಕುಡಿದ್ರೆ ಮದ್ಯಪಾನ ಮಾಡಿದಾಗುತ್ತೆ. ಇವತ್ತು ಬಫೆ ಅಂದ್ರೆ ನಿಂತ್ಕೊಂಡು ತಿಂತಾರೆ, ನೀರು ಕುಡಿಯೋದಲ್ಲ. ನಿಂತ್ಕೊಂಡು ತಿನ್ಬೇಕಾದ್ರೆ ಯಾವ ಮಟ್ಟದ ಪಾಪ ಬರುವುದು ಯೋಚನೆ ಮಾಡಿ. ನಿಂತ್ಕೊಂಡು ನೀರು ಕುಡಿದ್ರೇನೆ ಪಾಪ ಅಂದ್ರೆ, ನಿಂತ್ಕೊಂಡು ಊಟ ತಿಂಡಿ ಎಲ್ಲ ಮುಗಿಸಿಬಿಡ್ತಾರಲ್ಲ, ಅದು ಸುರಾಪಾನ ಮದ್ಯಮ ಎಲ್ಲವಾಗಿ ಹೋಗ್ಬಿಡುತ್ತೆ. ಅದರೊಳಗೆ ಕೊನೆಯ ಇನ್ನೂ ಮುಂದೆ ಹೋದರೆ ಸ್ತ್ರೀಯ ಅಂತ ಹೇಳಿದ್ರೆ ಹೇಳ್ತಾರೆ, ಕಾಮುಕ ಸ್ತ್ರೀಯರುಗಳು ಕೆಟ್ಟ ಕೆಟ್ಟ ಪುಸ್ತಕ ಓದ್ತಾನೆ, ಕೆಟ್ಟ ಕೆಟ್ಟ ದೃಶ್ಯವನ್ನು ನೋಡ್ತಾನೆ. ಕೊನೆಯದಾಗಿ ಸೂನ ಅಂತ ಹೇಳಿದರೆ ಪ್ರತಿಯೊಬ್ಬರು ಮಾಡ್ತಾರಂತೆ, ಹೊಡೆದಾಟ ಬಡದಾಟ ಕೊಲೆ ಮಾಡಬೇಕಾಗಿಲ್ಲ. ನೈವೇದ್ಯ ಮಾಡಿ ವೈಶ್ವದೇವ ಮಾಡದೆ ಯಾರು ಊಟ ಮಾಡ್ತಾರಲ್ಲ, ಅವಾಗ 5 ಹಿಂಸೆ ಮಾಡಿರ್ತಾನಂತ, ಒಂದು ಹಿಂಸೆ ಅಲ್ಲ 5 ಹಿಂಸೆ ಮಾಡಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಬರೀ ಮನೆಯೊಳಗೆ ತನ್ನ ಪಾಡಿ ತರ ಅಡಿಗೆ ಮಾಡಿಕೊಂಡು ನೈವೇದ್ಯ ವೈಶ್ವದೇವ ಮಾಡದೆ ಊಟ ಮಾಡಿಬಿಟ್ರೆ ಪಂಚಸೂನ 5 ಹಿಂಸೆ ಮಾಡಿರ್ತಾನೆ. ಅದೆಲ್ಲ ಹೋಗಬೇಕಲ್ಲ, ವೈಶ್ವದೇವ ಮಾಡದೆ ಹೋದವರಿಗೆ ಈ ಕಲಿಪ್ರವೇಶ ಅವನು ತಪ್ಪಿದ್ದಲ್ಲೇ ಅಲ್ಲ ಅಂತ ಹೇಳಿ. ಅದರಲ್ಲಿ ಎಷ್ಟೊತ್ತು ಬೇಕು ಅಂತ ತಿಳ್ಕೊಂಡಿದ್ದೀರಿ? 5 ನಿಮಿಷ ಕೂಡ ಬೇಡ, ಅವೆಲ್ಲ ಕೆಲ ಕೂಡ ಅಷ್ಟು ಬೇಗ ಮಾಡಬಹುದು. ಪಾಪ ಮಾತ್ರ 5 ಪಾಪ ಕಡಿಯುತ್ತದೆ. ಪಂಚಮಹಾಯಜ್ಞಗಳಿಂದ ಪಂಚಾಸೂನ ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ಹೇಳೋದು. ಇದನ್ನೆಲ್ಲ ಯೋಚನೆ ಮಾಡಿ ಪ್ರತಿಯೊಬ್ಬರೂ ಸಹ ಧರ್ಮಪರಾಯಣರಾಗಲಿಕ್ಕೆ ಮಾತು ಬೇಕು. ಕಲಿ ಒಪ್ಪಲಿಲ್ಲ, ನಾನು ಇನ್ನೊಂದು ಜಾಗ ಕೊಡು ಅಂತ ಕೇಳ್ತಾನೆ. ಮತ್ತೆ ಇನ್ನೊಂದು ಜಾಗ ಕೊಡು, ಇದು ಶಾಸ್ತ್ರಾರ್ಥ. ಅತೃಪ್ತಿ ಎಂಬುದು ಕಲಿಯ ಲಕ್ಷಣ ಅಂತ ಹೇಳ್ತಾನೆ. 4 ಕೊಟ್ಟರು ಇನ್ನೊಂದು ಬೇಕು ಅಂತ ಕೇಳ್ತಾನಲ್ಲ, ಇದಕ್ಕೆ ಅತೃಪ್ತಿ ಅಂತ ಹೇಳ. ಅತೃಪ್ತಿಗೆ ಕಲಿ ಇರ್ತಾನೆ ಅಂತ. ಸಾಕು ಅಂದ್ರೆ ಕಲಿ ಹೋಗ್ತಾನಂತೆ, ಬೇಕು ಅಂದ್ರೆ ಕಲಿ ಬರ್ತಾನಂತೆ. ಕಲಿಯ ಲಕ್ಷಣ ಬೇಕು ಅನ್ನೋದು, ಸಾಕು ಅನ್ನೋದು ಜ್ಞಾನಿಗಳ ಲಕ್ಷಣ. ಅದಕ್ಕೋಸ್ಕರ ಇನ್ನೊಂದು ಕೊಡು ಅಂತ ಕೇಳಿದ್ರೆ, ದೊಡ್ಡವ್ರ ಲಕ್ಷಣ ಏನು ಗೊತ್ತಾ, ಕೇಳಿದಾಗೆಲ್ಲ ಕೊಡ್ತಾ ಇರೋದೇನೆ, ಮತ್ತೊಂದು ಜಾಗ ಕೊಟ್ಟನಂತ. ಜಾತರೂಪಂ ಮದಾತ್ ಪ್ರಭು, ಚಿನ್ನ ಬೆಳ್ಳಿ ಮೊದಲಾದ ದ್ರವ್ಯಗಳಲ್ಲಿ ವಾಸ ಮಾಡುವಂತ ಕೊಟ್ಟುಬಿಟ್ಟು. ಈ 5 ಕಲಿಯ ವಾಸಸ್ಥಾನ ಅಂತ ಕರೀತಾರೆ. ಕಲಿಯ ವಾಸಸ್ಥಾನಗಳು 5, ದ್ಯೂತಂ ಪಾನಂ ಸ್ತ್ರೀಯ ಸೂನ ಜಾತರೂಪಂ. ಹಾಗೆ ತಿಳ್ಕೊಂಡು ಏನ್ ಮಾಡಬೇಕು ನಾವು ಅಂದ್ರೆ ಮುಂದೆ ಹೇಳ್ತಾರೆ, ಈ ರೀತಿ ಕಲಿ ನಿಗ್ರಹವನ್ನ ಪರಿಷಿತ್ ರಾಜ ಮಾಡಿದನಲ್ಲ, ಅದಕ್ಕೆ ಭಾಗವತ ಕೇಳೋ ಯೋಗ ಆತನಿಗೆ ಬರ್ತಾ ಇದೆ. ಕಲಿ ನಿಗ್ರಹವನ್ನು ಮಾಡಿದ್ದಕ್ಕೆ ಭಾಗವತ ಕೇಳೋ ಯೋಗ ಆತನಿಗೆ ಬಂತು. ನಾವು ಕಲಿ ನಿಗ್ರಹವನ್ನು ಮಾಡಿದರೆ ನಮಗೆ ಭಾಗವತ ಕೇಳೋ ಯೋಗ ಬರುತ್ತೆ ಅಂತ ಅರ್ಥ. ನಾವೇನು ಕಲಿ ನಿಗ್ರಹ ಮಾಡೋದು ಅಂದ್ರೆ, ಆ ದೊಡ್ಡ ವ್ಯಕ್ತಿ ಕಲಿಯನ್ನೇ ನಿಗ್ರಹ ಮಾಡಿಬಿಟ್ಟ ಪುಣ್ಯಾತ್ಮ. ನಾವು ಆಗ ಮಾಡಬೇಕಾಗಿಲ್ಲ, 5 ಜಾಗದಲ್ಲಿ ಕಲಿ ಇರ್ತಾನೆ ಅಂತ ಹೇಳಿದ್ರಲ್ಲ, ಅವನು ಬಿಟ್ಟು ಬಿಟ್ರೆ ಆಗೋಯ್ತು. ಕಲಿ ನಿಗ್ರಹ ಮಾಡಿದಾಗ ಆಯ್ತು, ಯೂಜಾಟ ಬಿಡೋದು ಮದ್ಯಪಾನ ಬಿಡೋಲ್ಲ, ಬಿಟ್ಟು ಬಿಟ್ರೆ ಕಲಿ ನಿಗ್ರಹ ಮಾಡಿದಾಗ ಲೆಕ್ಕ. ಅದು ಪ್ರಶ್ನೆ ಬರುತ್ತಾಗ 5 ಪೂರ್ತಿ ಬಿಟ್ಬಿಡೋಣ ಅಂತ ಕೇಳಿದರೆ, ಹೂ ಅಂದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. 5 ಪೂರ್ತಿ ಬಿಡಲಿಕ್ಕಾಗೋದಿಲ್ಲ. ದ್ಯೂತವನ್ನು ಪೂರ್ತಿ ಬಿಟ್ಬಿಡ್ಬೇಕು, ಲೈಟೇ ಬಿಡಬಾರದು, ಪೂರ್ತಿ ಬಿಟ್ಬಿಡ್ಬೇಕು. ಪಾನವನ್ನ ಲೈಟ್ಗೆ ಹೆವಿ ಇಲ್ಲೇ ಇಲ್ಲ, 100% ಬಿಟ್ಬಿಡ್ಬೇಕು. ಇನ್ನು 3 ಇದೆಯಲ್ಲ, ಸ್ತ್ರೀಯ ಸೂನ ಜಾತರೂಪಂ, ಪೂರ್ತಿ ಬಿಡ್ಲಕ್ಕೆ ಬರೋದಿಲ್ಲ ಅವನ. ಅದು ತಕ್ಷಣ ಹೇಳ್ತಾರೆ, ತಸ್ಮಾತ್ ತಾನೆ ನಸೇವೇತ ಬುಹೂಷು ಪುರುಷ ಕ್ವಚಿತ್. ಭಾಗವತದ ಶ್ಲೋಕ, ಉದ್ಧಾರ ಆಗಬೇಕು ಅಂತ ಇದ್ರೆ 5 ತಂಟೆಗೆ ಹೋಗಬಾರದು, ಬಿಟ್ಟುಬಿಡಿ ಅಂತ ಹೇಳಿಬಿಡ್ತಾರೆ ಆಚಾರ. ತಾತ್ಪರ್ಯ ಬರೀತಾರೆ, ಅದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಅದಕ್ಕೆ ಹೆಸರು. 2 ಪೂರ್ತಿ ಬಿಟ್ಟುಬಿಡಿ, ಉಳಿದ 3 ವಿಹಿತಾತಿರೇಕೇಡ ನಸೇವೇತ, ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ, ಹೆಚ್ಚು ಉಪಯೋಗಿಸಬೇಡಿ ಅಂತ ಹೇಳಿಬಿಡ್ತಾರೆ. ಸ್ತ್ರೀಯ ಪೂರ್ತಿ ಬಿಟ್ರೆ ತಾಯಿನ ಬಿಡಬೇಕಾಗುತ್ತೆ, ಅಷ್ಟು ಕೆಲಸ ಬೇಕಾದ್ರೆ ಮಾಡ್ತಾರೆ ಜನ ಅಷ್ಟೇ. ಈ ರೀತಿ ಸ್ತ್ರೀಯನ್ನು ಬಿಡೋದಾದ್ರೆ ಯಾರು ಬೇಕಾದ್ರೆ ಬಿಟ್ಟು ಬಿಡ್ತಾರೆ. ಇದಲ್ಲ, ಸ್ತ್ರೀಯ ಅಂದ್ರೆ ಸ್ತ್ರೀಯನ್ನು ಬಿಡಬಾರದು, ಧರ್ಮಪತ್ನಿಯನ್ನು ಬಿಡಬಾರದು, ಯೋಗ್ಯರನ್ನ ಬಿಡಬಾರದು, ಕಾಮುಕ ಸ್ತ್ರೀಯರನ್ನ ಬಿಡಬೇಕು ಅಂತ ಆಚಾರ್ಯದಲ್ಲಿ. ಕಾಮುಕ ಸ್ತ್ರೀಯರ ತ್ಯಾಗ ಮಾಡಬೇಕೇ ಹೊರತು ಸತ್ಸ್ತ್ರೀಯರನ್ನ ತ್ಯಾಗ ಮಾಡಬೇಕಾಗಿಲ್ಲ, ಮಾಡಬಾರದು ಅಂತ ಹೇಳಿಬಿಟ್ಟು. ಹಿಂಸಾ, ಪೂರ್ತಿ ಹಿಂಸೆ ಬಿಟ್ಟರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಹಿಂಸೆ ಅಷ್ಟು ಮಾಡಿ ಅದು ವೈಶ್ವದೇವ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಎರಡನೇದೇ ವೈಶ್ವದೇವಾದಿಗಳಿಂದ ಪರಿಹಾರ. ಕೊನೆಯದಿದೆಯಲ್ಲ ಜಾತರೂಪಂ, ಬಂಗಾರ ಬಿಟ್ಟರೆ ಮಾಂಗಲ್ಯ ಬಿಡಬೇಕಾಗುತ್ತೆ. ಆಮೇಲೆ ಬಂಗಾರ ಮಾಂಗಲ್ಯ ಬಿಡಬೇಕಾಗುತ್ತೆ, ಅದು ಬಂಗಾರ ಇರಲಿ, ಬಂಗಾರ ಇರಲಿ, ನಿಮಗೆ ಅಂತ ಅಲ್ಲ, ದೇವರಿಗೆ ಅಂತ ಇರಲಿ, ದೋಷ ಇಲ್ಲ. ದ್ಯೂತನ ದೇವರಿಗೆ ಅಂತ ಮಾಡಬಾರದು, ಮತ್ತೆ ಮದ್ಯಪಾನ ದೇವರಿಗೆ ಅಂತ ಮಾಡಬಾರದು, ಬಂಗಾರನ ದೇವರಿಗೆ ಅಂತ ಮಾಡಿಬಿಡಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಐದು ಜಾಗವನ್ನು ಹೇಗೆ ಬಿಡಬೇಕು, ಹೇಗೆ ಉಪಯೋಗಿಸಬೇಕು ಅಂತ ಆಚಾರ್ಯರ ಭಾಷ್ಯ ಅಂದ್ರೆ ಭಾಷ್ಯ, ನಿರ್ಣಯ ಅಂದ್ರೆ ನಿರ್ಣಯ. ಯದುಪತ್ಯಾಚಾರ್ಯ ಮೊದಲಾದ ಜ್ಞಾನಿಗಳು ಅದಕ್ಕೆ ವಿಶೇಷ ವಿಸ್ತಾರವನ್ನೆಲ್ಲ ಬರೀತಾ ಹೋಗ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಕಲಿ ನಿಗ್ರಹವನ್ನು ಯಥೋಚಿತ ರೀತಿಯಲ್ಲಿ ಮಾಡಲೇಬೇಕು ಅಂತ ಅರ್ಥ. ಆ ಹೊತ್ತಿಗೆ ಕಲಿ ಖುಷಿಯಿಂದ ಹೊರಟುಬಿಟ್ಟ. ಆ ಕಡೆಗೆ ಕಲಿ ಆಯುಧಗಳು ಐದು, ದ್ಯೂತ ಮೊದಲನೆಯದು, ದುರ್ಯೋಧನ ಕಲಿ, ಅದಕ್ಕೆ ಪಾಂಡವನ ದ್ಯೂತನೇ ಉಪಯೋಗಿಸ್ತಾನೆ. ಅವನು ಫಸ್ಟ್ ಆಯುಧನೇ ಉಪಯೋಗಿಸ್ತಾನೆ, ಪಾಂಡವನ್ನು ಸೋಲಿಸಲಿಕ್ಕೆ ಹಾಗೆ ಮಾಡಿ ಧರ್ಮವನ್ನು ಸೋಲಿಸಿ ಕಳಿಸಿಬಿಡ್ತಾನೆ. ಸೊ ಫಸ್ಟ್ ವೆಪನ್ ದ್ಯೂತಾನೆ, ಅಲ್ಲಿಂದ ಕಲಿ ಪ್ರವೇಶ ಪ್ರಾರಂಭ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಚಿತ್ರವಾದಂತಹ ಶಾಸ್ತ್ರೀಯವಾದ ವಿಚಾರ ಭಾಗವತ ಪುರಾಣ ಹೇಳ್ತಾ ಇದೆ. ಇದನ್ನು ಯಾರೋ ಕೇಳಬೇಕಾದ್ದಲ್ಲ, ಉದ್ಧಾರವಾಗ ಪ್ರತಿಯೊಬ್ಬರು ಕೇಳಬೇಕು. ತಸ್ಮಾತ್ ತಾನಿ ನ ಸೇವೇತ ಬುಹೂಷು ಪುರುಷ ಕ್ವಚಿತ್, ಉದ್ಧಾರವಾಗಬೇಕು ಅಂತಿದ್ದವನೆಲ್ಲ ಕೇಳಬೇಕು ಭಾಗವತ ಪುರಾಣವನ್ನ ಅಂತ ಅದಕ್ಕೆ ತಾತ್ಪರ್ಯ. ಮುಂದೊಂದು ಮಾತು ಹೇಳ್ತಾರೆ ಪರೀಕ್ಷಿತ ರಾಜ. ಆಮೇಲೆ ಕಲಿನ ಕಳಿಸಿಬಿಟ್ಟ, ಎತ್ತಿನ ಮೂರು ಕಾಲು ಕತ್ತರಿಸಿದ್ನಲ್ಲ ಮತ್ತೆ ಜೋಡಿಸಿದ್ನಂತವನ, ಎಂಥ ಶಕ್ತಿ ಆತನೇ, ಮತ್ತೆ ಜೋಡಿಸಿ ಸೆಟ್ರೇಟ್ ಮಾಡಿಬಿಟ್ನಂತ. ಅಂದ್ರೆ ಧರ್ಮ ನಾಲ್ಕು ಕಾಲಲ್ಲಿ ಓಡಾಡ ಮಾಡ್ತಾನೆ ಪುಣ್ಯಾತ್ಮ, ಧರ್ಮವನ್ನ ನಾಲ್ಕು ಕಾಲಲ್ಲಿ ಓಡಾಗ ಮಾಡಿದ ಪುಣ್ಯಾತ್ಮ ಪರೀಕ್ಷಿತ ರಾಜ. ಇಲ್ಲೊಂದು ಬಹಳ ಅಪೂರ್ವವಾದ ಮಾತಿದೆ, ಕತ್ತರಿಸಿದ ಹಸುವಿನ ಕಾಲನ್ನು ಮತ್ತೆ ಜೋಡಿಸೋದು. ಇಲ್ಲಿ ವೆಟರ್ನರಿ ಡಾಕ್ಟರ್ಸ್ ಓದಬೇಕದನ್ನ, ಈ ಪಶುವೈದ್ಯ ಚಿಕಿತ್ಸೆಯವರು ಓದಬೇಕದನ್ನ. ಕಾಲು ಪೂರ್ತಿ ಕಟ್ಟಾಗಿದ್ರೆ ಮತ್ತೆ ಜೋಡಿಸ್ತಕ್ಕಂಥ ಸಾಹಸವನ್ನ ಮಾಡಿದ ಕಥೆ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಅಷ್ಟೇ, ಆ ಕಾಲಕ್ಕೆ ಕೈ ಕತ್ತರಿಸಿ ಹೋಗುತ್ತೆ, ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಜೋಡಿಸ್ತಾರೆ. ಸ್ವಲ್ಪ ತಾಂದ್ರೆ ನಮಗೆ ಡೆಡ್ ಆದರೆ ಉಪಯೋಗ ಇಲ್ಲ, ತಕ್ಷಣ ಜೋಡಿಸೋ ಸಾಮರ್ಥ್ಯ ಇದೆ. ಇದ್ರ ಪರೀಕ್ಷಿತ ರಾಜ ಮಾಡಿದ ದೊಡ್ಡ ವಿಧ ರಾಜ ಮಾಡ್ತಾನೆ. ಅಂದ್ರೆ ಅವನು ರಾಜನೂ ಆಗಿದ್ದ ವೈದ್ಯನೂ ಆಗಿದ್ದ ಅಂತ ಆಯ್ತಾಗ, ರಾಜನೂ ಆಗಿದ್ದ ವೈದ್ಯನೂ ಆಗಿದ್ದ, ಮತ್ತೆ ಜೋಡಿಸಿಬಿಟ್ಟಂತೆ ಪುಣ್ಯಾತ್ಮ. ಅಂದ್ರೆ ಈ ಮೆಥಡಲ್ಲಿ ಜೋಡಿಸಲಿಲ್ಲ, ಅತನ ಯೋಗಿ ಆತ, ಯೋಗಿ ಆಗಿದ್ದರಿಂದ ಜೋಡಿಸಿಬಿಟ್ಟ ಅಂತ ಹೇಳಿದ್ದಾರೆ. ಅಂದ್ರೆ ಧರ್ಮ ಕಲಿ, ಅದಕ್ಕೆ ಕಲಿ ನಿಗ್ರಹವನ್ನು ಮಾಡೋದು ಅಂದ್ರೆ ಆ ರೀತಿ. ನಮ್ಮ ಮನೆಗಳಲ್ಲಿ ಧರ್ಮ ಬಿಟ್ಟು ಹೋಗಿರುತ್ತೆ, ಮತ್ತೆ ಆಚರಣೆ ಶುರು ಮಾಡ್ತೇವಲ್ಲ, ಜೋಡಿಸಿದಾಗ ಲೆಕ್ಕ. ಏಕಾಸಿ ನೀನ್ ಮಾಡಿದ್ಯಾ? ಇಲ್ಲ. ನಿಮ್ಮಪ್ಪ ಮಾಡಿದ್ದಿಲ್ಲ, ನಿಮ್ ತಾತ ಮಾಡಿದ್ದಿಲ್ಲ ಅಂದ್ರೆ ಬ್ರೇಕ್ ಆಗಿದೆ ಅಂತ ಅರ್ಥ. ನಮ್ಮ ಜನ ಎಷ್ಟು ನಿಷ್ಠಾವಂತರು ಅಂದ್ರೆ ಅವ್ರು ಬ್ರೇಕ್ ಮಾಡಿದ್ರೆ ಮತ್ತೆ ನಾವು ಜೋಡಿಸಬಾರದು, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬಿಡೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಇದೆಲ್ಲ ಅಪ್ಪ ಬಹಳ ಪಿತೃದೇವೋ ಮಾತೃದೇವೋ ಕಣ್ಣು ಮುಚ್ಕೊಂಡು ಮಾಡಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಇಂಥದ್ದನ್ನು ಹಾಗೆ ಮಾಡಬೇಡಿ, ಏಕಾಸಿ ಉಪಾಸ ಶುರು ಮಾಡಿಬಿಡಿ, ಮತ್ತೆ ಜೋಡಿಸಿಬಿಡಿ ಅಂತ ಹೇಳ್ತಾರೆ. ಧರ್ಮದ ತಂತುವನ್ನು ಮತ್ತೆ ಜೋಡಿಸಿ, ಸಂಧ್ಯಾನ ಬಿಟ್ಟಿದ್ರೆ ಮತ್ತೆ ಶುರು ಮಾಡಿ. ಆಗ ಪರೀಕ್ಷಿತ ರಾಜರ ಕಥೆ ಕೇಳಿದ್ದು ಸಾರ್ಥಕ. ಇಲ್ಲವಾದ್ರೆ ನಮ್ಮ ಪಾಡಿಯ ಬಿಡ್ತಾನೆ ಹೋಗ್ತಾ ಇರೋದು, ಉದ್ಧಾರವಾಗಬೇಕು ಅಂದ್ರೆ ಸಾಧ್ಯ ಇಲ್ಲ. ಜೋಡಿಸಿದ, ಮುಂದುವರಿತಾ ಇದ್ದಾನೆ. ಅಂದ್ರೆ ಯಾರು ಹಸುಗಳನ್ನ ಕಾಪಾಡ್ತಾರೆ, ವೃಷಭವನ್ನ ಕಾಪಾಡ್ತಾರೆ, ಕಲಿಯನ್ನ ನಿಗ್ರಹ ಮಾಡ್ತಾರೆ, ಅಶ್ವಮೇಧಾದಿ ಯಜ್ಞಗಳನ್ನ ಮಾಡ್ತಾರೆ, ಅವರಿಗೆ ಭಾಗವತ ಕೇಳೋ ಯೋಗ ಬರುತ್ತೆ ಹೊರತು ಇಲ್ಲವರು ಭಾಗವತ ಕೇಳೋ ಯೋಗ ಬರೋದಿಲ್ಲ. ಎಷ್ಟೋ ಕಡೆ ಕೇಳ್ತಿರ್ತಾರಲ್ಲ ಅಂತ ಕೇಳಿದರೆ, ನೂರಕ್ಕೆ ತೊಂಬತ್ತು ಕಡೆ ತಪ್ಪಾಗಿ ಕೇಳ್ತಾರೆ, ಅದು ಭಾಗವತ ಅಲ್ಲ. ನಿಜವಾಗ್ಲೂ ಭಾಗವತವನ್ನ ಆಚಾರ್ಯರ ಭಾಗವತ ತಾತ್ಪರ್ಯ ನಿರ್ಣಯದ ಸಮೇತ ಕೇಳ್ತೇವಲ್ಲ, ಅದು ಭಾಗವತ. ಇಲ್ಲದೆ ಹೋದ್ರೆ ಅಭಾಗವತವೇ ಆಗುತ್ತೆ ಹೊರತು ಬೇರೆ ದಾರಿ ಇಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಬರೆದಿದ್ದೇ ಅದಕ್ಕೆ ಅಂತ ಹೇಳುತ್ತಾರೆ. ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾ ತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಸುಮಧ್ವ ವಿಜಯದಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯವನ್ನ ವರ್ಣನೆ ಮಾಡಿದ ರೀತಿ. ಪರಿಷ್ಠಿತ ರಾಜ ಮುಂದೆ ಇಷ್ಟೆಲ್ಲ ಮಾಡಿಕೊಂಡು ಆರಾಮ ರಾಜ್ಯಾಡುತ್ತಾ ಇದ್ದಾನಂತೆ. ಅಂಥ ಮಹಾನುಭಾವ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ಅಂತ ಹೇಳುತ್ತಾರೆ. ಪರಮಾತ್ಮನ ಖಗೇಂದ್ರ ಅಂದ್ರೆ ಗರುಡ, ಗರುಡಧ್ವಜ ನಾರಾಯಣ, ಆತನ ಪಾದಮೂಲವನ್ನ ಆಶ್ರಯಿಸಿದ ನಾರಾಯಣ ಅಂತ ಕೂತುಬಿಟ್ಟ ಅಂತ ಹೇಳಿ. ಆಗ ಪ್ರಶ್ನೆ ಮಾಡ್ತಾರೆ, ಯಾತಕ್ಕೆ ಎಷ್ಟು ವೈಭವ, ಏನು ಆಶ್ಚರ್ಯ, ಎಂಥ ಪುಣ್ಯಾತ್ಮ, ಅವನು ಯಾತಕ್ಕೆ ಭಾಗವತ ಕೇಳಿದ ಅಂತ ನಮ್ಮ ಸಮಸ್ಯೆ. ಈಗ ಅಂಥವನ್ ಯಾಕೆ ಭಾಗವತ ಕೇಳಬೇಕಾಗಿತ್ತು? ಅದಕ್ಕೆ ಹೇಳ್ತಾರೆ, ಅಂಥವನಾಗಿದ್ದ ಅಂತಾನೇ ಭಾಗವತ ಕೇಳಿದ ಅಂತ ಉತ್ತರ. ಅಂಥವನಾಗಿದ್ದ ಅಂತಾನೆ ಭಾಗವತ ಕೇಳಿದ. ಅಲ್ಲಿ ನೋಡಿ, ಒಂದು ದಿವಸ ಬೇಟೆ ಆಡಲಿಕ್ಕೆ ಅಂತ ಹೊರಟ, ತುಂಬಾ ಹೊತ್ತು ಬೇಟೆಯಾಡದ, ಮಠ ಮಠ ಮಧ್ಯಾಹ್ನ, ಕ್ಷುಧಿತ ತುಷಿತಶ್ಚೈವ, ತುಂಬಾ ಹಸಿವಾಯಿತು, ತುಂಬಾ ಬಾಯಾರಿಕೆಯಾಯಿತು, ಇಲ್ಲಾದ್ರೂ ನೀರು ಸಿಗುತ್ತಾ ಅಂತ ನೋಡಿದ. ಜಲಾಶಯಂ ಅಚಕ್ಷಾಣ, ಎಲ್ಲೂ ನೀರಿನ ಜಾಗ ಸಿಗಲಿಲ್ಲ, ಬಾವಿ ಸಿಗಲಿಲ್ಲ, ಕೆರೆ ಸಿಗಲಿಲ್ಲ, ನದಿ ಏನೂ ಸಿಗಲಿಲ್ಲ. ಇವತ್ತು ಸಿಗೋದಿಲ್ಲ, ಇರೋದು ಮುಚ್ಚಾಕ್ಬಿಟ್ಟಿರ್ತಾರೆ, ಸಿಗೋದಿಲ್ಲ ಪಾಪ. ಆದ್ರೆ ಅವತ್ತು ಎಲ್ಲ ತುಂಬಿತ್ತು, ಸಿಗಲಿಲ್ಲ. ಅದಕ್ಕೆ ದೇವರು ಅನುಗ್ರಹ ಮಾಡಿದರೆ ಕೂತಲ್ಲಿ ಎಲ್ಲ ಸಿಗುತ್ತೆ, ಅವನಿಲ್ಲ ಅಂದ್ರೆ ಇದ್ದಿದ್ದು ಕಾಣದಂತೆ ಆಗಿಬಿಡುತ್ತೆ ಅಂತ ಹೇಳಿದ. ದೇವರು ಕೈ ಬಿಟ್ಟರೆ ಏನೇನು ಉಳಿಯೋದಿಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಪಾಪ. ಹುಡುಕೊಂಡು ಹೋದ ಹಾಗೇನೆ ಒಂದು ಆಶ್ರಮ ಕಾಣಿಸ್ತು, ಮುನಿಗಳ ಆಶ್ರಮ ಕಾಣಿಸ್ತು. ತುಂಬಾ ಸಂತೋಷಪಟ್ಟ. ಅವನಿಗೆ ಅನಿಸ್ತಂತೆ, ಕೆರೆ ಬಾವಿ ಸಿಕ್ಕರು ನೀರಿರೋ ಗ್ಯಾರಂಟಿ ಇರೋದಿಲ್ಲ, ಸತ್ಪುರುಷರು ಸಿಕ್ಕರೆ ನೀರು ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಡ್ತ. ಅದು ಸತ್ಪುರುಷರ ಲಕ್ಷಣ, ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥೀಚ ಸುನೃತ ಏತಾನ್ಯಪಿ ಸತಾಂಗೇಹೇ ನೋಚ್ಛಿದ್ಯಂತೆ ಕದಾಚನ. ಮನುಸ್ಮೃತಿಯ ಮಾತದ್ದು. ಒಬ್ಬ ಒಳ್ಳೆಯ ಸಜ್ಜನ ಆಗಿಬಿಟ್ಟಿದ್ರೆ ಅವನ ಮನೆ ನಾಲ್ಕು ಗ್ಯಾರಂಟಿ ಏನು? ತೃಣಾನೆ ಒಂದಿಷ್ಟು ಚಾಪೆ, ಭೂಮಿ ಒಂದಿಷ್ಟು ಜಾಗ, ಉದಕಂ ಕುಡಿಲಿಕ್ಕೆ ನೀರು, ಸತ್ಯ ಒಳ್ಳೆಯ ಮಾತು, ಇವ ಗ್ಯಾರಂಟಿ ಸಿಗುತ್ತಂತೆ. ಸೋಫಾ ಗೀಫಾ ಸಿಗದೆ ಹೋಗ್ಬಹುದು, ಇಷ್ಟು ಗ್ಯಾರಂಟಿ ಸಿಗುತ್ತಂತೆ. ಒಳ್ಳೆಯವನ ಮನೆಯವರು ಖುಷಿಯಾಯ್ತು, ತಕ್ಷಣ ಹೋಗೇ ಬಿಡ್ತಾನೆ. ನೋಡಿದ್ರೆ ಮುನಿಗಳಿರ್ತಾರೆ, ಪಾಪ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಈತ ಹೋಗ್ತಾನೆ, ಸ್ವಾಮಿ ವಿಶಿಷ್ಯತ್ತಾರು ಹೃದಕಂ ತಥಾಭೂತಮ ಯಾಚತ, ನನ್ನ ಗಂಟೆ ಒಣಗ್ತಾ ಇದೆ, ಸ್ವಲ್ಪ ನೀರು ಕೊಡಿ ಅಂತ ಕೇಳಿದ. ತುಂಬಾ ಹಸಿ ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ ಕೇಳಿದಾಗ ಅವರಿಂದ ಉತ್ತರನೇ ಇಲ್ಲ. ನೀರು ಕೊಡಲಿಲ್ಲ ಅಲ್ಲ, ಮಾತು ಕೂಡ ಆಡಿಸಲಿಲ್ಲ, ಬಾ ಅಂತ ಕರೀಲೂ ಇಲ್ಲ. ಇವತ್ತ ವರ್ತವ ನಮ್ಮಲ್ಲಿ ಉಂಟು, ಅದೇನು ಆಶ್ಚರ್ಯ ಅಲ್ಲ. ಅವತ್ತಿಗೆ ನ್ಯೂಸ್ ಅದು ಒಂದು, ಇವತ್ತಿಗೆ ನ್ಯೂಸ್ ಅಲ್ಲ, ಇವತ್ತು ಕರೆದ್ರೆ ನ್ಯೂಸ್ ಅಷ್ಟೇ. ಒಳಗೆ ಬಿಟ್ರ ವಾ ಬಡೆ ದೊಡ್ಡವರು ಇರಬೇಕಾಗಿದೆ, ಕಳಿಸಿಬಿಟ್ರ ಗುಡ್ ಹಾಗೆ ಮಾಡಬೇಕಾದ್ರೆ ಧರ್ಮ ಅಂತ ಹೇಳ್ತೇವೆ. ಏನು ಕೊಡಲಿಲ್ಲ ಅಂದ್ರೆ ನ್ಯಾಚುರಲ್, ಇವತ್ತು ಅವತ್ತು ಮೋಸ್ಟ್ ಅನ್ಯಾಚುರಲ್ ಅದು ಒಂದು. ಅಂಥವನ್ನ ಹಾಗಾಕೆ ಮಾಡಿದ ಪಾಪ ಪರಿಶುದ್ಧಾಜನ ಆಶ್ಚರ್ಯ ಆಗಿಹೋಯ್ತು. ಇದೇನಿದು, ನಾನೊಬ್ಬ ಚಕ್ರವರ್ತಿ ಒಳಗೆ ಬಂದಿದ್ದೇನೆ, ನಾನು ಏನೂ ಕೇಳ್ತಾ ಇಲ್ಲ, ಟ್ಯಾಕ್ಸೀಸ್ ಕೇಳಕ್ ಬಂದವನಲ್ಲ ನಾನು, ಬರೀ ನೀರು ಕೇಳಕ್ ಬಂದಿದ್ದೇನೆ, ಯಾತಕ್ಕೆ ಕೊಡ್ತಾ ಇಲ್ಲ ಈತ ಅಂದ್ಕೊಂಡಂತೆ. ಈತನಿಗೆ ಎರಡು ಕಾರಣ ಇರಬಹುದು, ಎರಡರಲ್ಲಿ ಒಂದು ಕಾರಣ ಇರಬೇಕು. ನಾನು ಬಂದಿದ್ದು ಗೊತ್ತಾಗಿ ಇವನೊಬ್ಬ ಕ್ಷತ್ರಿಯ, ನಾನೊಬ್ಬ ಬ್ರಾಹ್ಮಣ, ಕ್ಷತ್ರಿಯನಿಗೆ ನಾನ್ಯಾತಕ್ಕೆ ನೀರು ಕೊಡಬೇಕು ಅಂತ ನನ್ನ ಉದಾಸೀನ ಮಾಡ್ತಾ ಇದ್ದಾನೋ ಅಂತ ಒಂದನಿಸ್ತವನು. ಅಥವಾ ಧ್ಯಾನ ಮಾಡಲಿಕ್ಕೆ ಅಂತ ಕೂತು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದು ನಾನು ಬಂದಿದ್ದು ನೀರು ಕೇಳಿದ್ದು ಏನು ಗೊತ್ತಾಗದೆ ಸುಮ್ಮನೆ ಇದ್ದಾನೋ ಅಂತ ಅನಿಸ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ರೆ ಏನು ಗೊತ್ತಾಗೋದಿಲ್ಲ, ಭಗವದ್ಗೀತೆಯಲ್ಲಿ ಬರುತ್ತದೆ. ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅಂದ್ರೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ, ಭಗವಂತ ಹೇಳಿದ ಮಾತು. ಶ್ರುತಿ ವಿಪ್ರತಿಪನ್ನ ಅದ್ರೆ ರಾಯರು ಆಚಾರ ಅರ್ಥ ಬರೀತಾರೆ. ಅಸಪರೋಕ್ಷ ಜ್ಞಾನಿ ಹೇಗೆ ಕೂತಿರ್ತಾನೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಅಂದ್ರೆ, ಪಕ್ಕದಲ್ಲೇ ಕೂತ್ಕೊಂಡು ನಗಾರಿ ಬಾರಿಸಿದ್ರು ಅವನಿಗೆ ಕೇಳಿಸೋದಿಲ್ಲ. ಅಂದ್ಮೇಲೆ ಇವನ ಮಾತು ಹೇಗೆ ಕೇಳಿಸ್ಬೇಕಾ ತನಗೆ? ಅರ್ಥ ಮಾಡ್ಕೊಂಡಾತ, ಯಾರು ಗೀತೆ ಕೇಳಿದ್ದಾನಲ್ಲ ಆತನ ಮೊಮ್ಮಗ ಆಯ್ತು ಪರೀಕ್ಷಿತ ರಾಜ ಪಾಪ. ಅಂದ್ರೆ ಗೀತೆ ಕೇಳಿದ ಮೊಮ್ಮಗ ಅಂದ್ರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದು ನನ್ನ ವಿಷಯ ಗೊತ್ತಾಗಿಲ್ವೋ ಅಥವಾ ನನ್ನ ಔದಾಸೀನ್ಯದಿಂದ ದೂರ ಮಾಡ್ತಾನಂತ ಅಂದ್ಕೊಂಡು ಬಿಟ್ಟು ಪರೀಕ್ಷೆ ಮಾಡೋಣ ಅಂತ ಅಂದ್ಕೊಂಡು ಪರೀಕ್ಷೆ ಮಾಡೋಣ. ಇಷ್ಟು ಬಂದ್ರೂ ನಾವು ಬದುಕೋಗ್ಬಿಡ್ತೇವೆ ಕೊನೆ ಪಕ್ಷ. ದೇವರಿದ್ದಾನೋ ಇಲ್ಲ ಇಲ್ಲ ಅಂತ ತೀರ್ಮಾನ ಮಾಡಿ ಇದ್ದಾನಿಂದ ಪರೀಕ್ಷೆ ಮಾಡೋಣ ಕೊನೆ ಪಕ್ಷ ಅಂದ್ರೂ ಸಾಕು. ಪರೀಕ್ಷೆ ಮಾಡಲಿಕ್ಕೆ ಎಂತ ಹೊರಟ, ಸುತ್ತ ಹುಡುಕಿದ, ಒಂದು ಸತ್ ಹಾವು ಕಾಣಿಸ್ತು. ಅದು ದೇವರ ಕಾಲಕ್ಕೆ ಯೋಗ ಮಾಡಿಬಿಡ್ತಾನೆ ಒಂದೆಲ್ಲೋ ಒಂದು ಕಡೆ. ಸತ್ ಹಾವು ಕಾಣಿಸ್ತು, ಧನುಷ್ಠಿನ ಕೋಟಿಯಿಂದ ಎತ್ತಿದನಂತೆ, ಕೋಟಿ ಅಂದ್ರೆ ತುದಿ ಎತ್ತಿಬಿಟ್ಟು ಅವನು ಕೊರಳಿಗೆ ಹಾರ ಹಾಕಿದ ಹಾಕಿಬಿಟ್ಟನಂತೆ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಇದೊಂದು ಭಾಗವತದ ಕಥೆ, ಅಪೂರ್ವವಾದ ಕಥೆ. ಯಾರು ಜಪ ಧ್ಯಾನ ಮಾಡ್ತಿರಬೇಕಾದ್ರೆ ಅವರು ಸಾಮಾನ್ಯವಾಗಿ ನಿಜವಾಗ್ಲೂ ಧ್ಯಾನ ಮಾಡ್ತಾರೋ ಇಲ್ವೋ ಅಂತ ಪರೀಕ್ಷೆ ಮಾಡಬೇಕು ಅಂತಿದ್ರೆ ಈ ರೀತಿ ಮಾಡಿಬಿಟ್ರೆ ಸಾಕು. ಅಂದ್ರೆ ಹಾವಿಗೆ ತಂದು ಹಾಕ್ಲಕ್ಕೆ ಹೋಗಬೇಡಿ, ಮತ್ತೆ ಬರೀ ಹಾವು ಅಂದ್ರೆ ಸಾಕು, ಎದ್ದೋಗ್ಬಿಟ್ಟಿರ್ತಾನೆ ಅಷ್ಟೊತ್ತಿಗೆ. ಹಾವು ಎಲ್ಲಿ 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 ಅಂತ ಊರೆಲ್ಲ ತಿರುಗಿಬಿಡ್ತಾರೆ ಅಷ್ಟೊತ್ತಿಗೆ. ಅದು ಮನುಷ್ಯನ ಸೈಕಾಲಜಿ ಇದೆ ಒಂದು. ಅಂದ್ರೆ ಹಾವು ಅನ್ನೋ ಪದ ಎಷ್ಟು ಈಡಿಯಂ ಆಗಿ ಉಪಯೋಗಿಸ್ತೇನೆ ಅವರು ಪರೀಕ್ಷೆ ಪ್ರಾಕ್ಟಿಕಲಿ ಹಾಕಿಬಿಟ್ಟ, ನಮ್ಮ ಬಾಯಲ್ಲಿ ಅಂದ್ರೆ ಸಾಕು ನಮ್ಮ ಧ್ಯಾನ ಹೋಗಿರುತ್ತೆ ಅಷ್ಟೊತ್ತಿಗೆ. ಅದು ಯೋಚನೆ ಮಾಡಿದ್ರಂತೆ, ಹಾವನ್ನು ನೋಡಿದ, ಹಾಕಿದ, ಮುನಿ ಕಣ್ಣು ತೆಗಿಲೇ ಇಲ್ಲ. ಅಂದ್ರೆ ನಿಜವಾದ ಧ್ಯಾನ ಅಂತ ಆಯ್ತಾ ಇಲ್ಲ, ಈಗ ನೂರಕ್ಕೂ ನಿಜವಾದ ಧ್ಯಾನ. ಪಾಪ ಪರೀಕ್ಷಿತ ರಾಜ ಅಲ್ಲಿ ತಪ್ಪು ಮಾಡಿಬಿಡ್ತಾನೆ. ಇಲ್ಲೊಂದು ಮತ್ತೊಂದು ಕಡೆ ಹೇಳ್ತಾರೆ, ಪರೀಕ್ಷಿತ ರಾಜನಿಗೆ ಕಲಿಪ್ರವೇಶ ಆಗಿಬಿಡ್ತು ಅಂತ ಹೇಳಿದ್ದಾರೆ. ಪರೀಕ್ಷಿತ ರಾಜನಿಗೆ ಕಲಿಪ್ರವೇಶ ಆಗಿಬಿಡುತ್ತೆ. ಈಗ ಬ್ರಾಹ್ಮಣ ದ್ರೋಹ ಮಾಡಕ್ಕೆ ಹೊರಟ, ಇದಕ್ಕಿಂತ ಕಲಿಪ್ರವೇಶ ಇನ್ನೇನು ಬೇಕು? ಅಲ್ಲ ಸ್ವಾಮಿ, ಕಲಿಯನ್ನು ಗೆದ್ದಿದ್ನಲ್ಲ ಆತ, ಕಲಿಪ್ರವೇಶ ಯಾತಕ್ಕಾಯ್ತು? ಹೇಳ್ತಾರೆ, ಗೆದ್ದಿದ್ದ ಪಾಪ ಆತ ಮಾತು ಕೊಟ್ಟಿದ್ನಲ್ಲ ಅದಕ್ಕೆ ಕಲಿಪ್ರವೇಶ ಆಯ್ತು ಅಂತ ಹೇಳಿದ್ದಾರೆ. ಏನು ಮಾತು ಕೊಟ್ಟಿದ್ದ? ಬಂಗಾರದೊಳಗೆ ಕಲಿಪ್ರವೇಶ ಇರಬೇಕು ಅಂತ ಹೇಳಿದ್ರಲ್ಲ, ಆತ ಬಂಗಾರದ ಕಿರೀಟ ಹಾಕೊಂಡಿದ್ದಂತೆ, ಕಲಿ ಅಲ್ಲೇ ಹೋಗಿ ಕೂತ್ಕೊಂಡಿದ್ದು ಒಳಗಡೆ ತಲೆ ಮೇಲೆ ಕಲಿ ಕೂತ್ಕೊಂಡು ಬುದ್ಧಿ ಕೆಡಿಸಿ ಹಾಕ್ಬಿಟ್ಟಂತ ಕಡೆ. ಅದು ತಾನು ಕೊಟ್ಟ ಲೆಟರ್ ತನಗೆ ಅಪೋಸಿಟ್ ಆದ್ರೆ ಹೇಗೋ ಹಾಕಿ, ಕಮಿಟೆಡ್ ಕಮಿಟ್ಮೆಂಟ್ ಅಂತ ಹೇಳ್ತಾರಲ್ಲ, ತನ್ನ ಮಾತು ತನಗೆ ವಿರುದ್ಧವಾಗಿ ಹೋಯ್ತಂತೆ. ಅಂದ್ರೆ ಬಂಗಾರದಲ್ಲಿ ಕಲಿಪ್ರವೇಶ ಅಂದ್ರೆ ಅವನೊಳಗೆ ಕಲಿಪ್ರವೇಶ ಆಗಬೇಕಾ? ಇಂಥ ಕಲಿಪ್ರವೇಶ ವಾಯುದೇವರಲ್ಲಿ ಇಲ್ಲ ಅಂದ ಮೇಲೆ ವಾಯುದೇವರನ್ನು ಆಖಣಾಶ್ವಸವರು ಅಂತ ಕರೀತಾರೆ. ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾ ಜನಂತ ಗುಣಗಳ ಪರಿಪೂರ್ಣ ತಮ ಮುಖ್ಯತಮ ಅನಂತ ವೇದ ಪ್ರತಿಪಾದ್ಯ, ಇದೆಲ್ಲ ರಾಘವೇಂದ್ರ ಸ್ವಾಮಿಗಳು ಬರೀಬೇಕಾದ್ರೆ ಪಾಪಾವಿದ್ಧರು ದೈತ್ಯ ಪೂಗಾವಿದ್ಧರು ಸಾಕ್ಷಾತ್ ಶ್ರೀಮದ್ ಆಚಾರ್ಯರು ಶ್ರೀ ವಾಯುದೇವರು ಅಂತ ಅರ್ಥ ಮಾಡಿಕೊಂಡ್ರೆ ಪರೀಕ್ಷಿತ ರಾಜನ ತಪ್ಪು ಏನಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ಆತ ನೋಡ್ದ, ಹೊರಟೇ ಬಿಟ್ಟ ವಾಪಸ್. ಪರೀಕ್ಷೆ ಮಾಡಿದ ರಿಸಲ್ಟ್ ಕಾಯ್ಬೇಕೋ ಬೇಡ ಕೊನೆ ಪಕ್ಷ? ಅರೇ ನಾವು ಹಾಗೆ ತೆಗಲಿಲ್ವಲ್ಲ ಹೇಳಿಲ್ವಲ್ಲ ಅಂತ ತೆಗೆದು ನಮಸ್ಕಾರ ಮಾಡಬೇಕೋ ಬೇಡವೋ? ಹೊರಟೇ ಬಿಡ್ತಂತ ಹಾಗೆ. ಇದು ಪ್ರಾರಬ್ಧವಶಾತ್ ಹೀಗೆ ಮಾಡಿದ ತಪ್ಪ. ನಾವು ಮಾಡಿದರೆ ಅದು ನಮ್ಮ ಅಭ್ಯಾಸ ಅಷ್ಟೇನೆ. ಆತನು ಪ್ರಾರಬ್ಧವಶಾತ್ ಹಾಗೆ ಮಾಡಿದರಂತೆ. ಕಲಿಪ್ರವೇಶಕ್ಕೆ ಕಾರಣವಾಗಿದ್ದು ಕಿರೀಟ, ಅದು ಕೂಡಲೇಕ್ಕೆ ಪ್ರಾರಬ್ಧ ಕಾರಣವಾಯ್ತು ಆತನಿಗೆ. ಪಾಪ ಅಲ್ಲಿಂದ ಮನೆ ಕಡೆ ಹೊರಟೇ ಬಿಡ್ತಾನೆ. ಈ ಸುದ್ದಿ ಎಲ್ಲಾ ಕಡೆ ಹರಡೋಗಿಬಿಡುತ್ತೆ. ಹಿಂದಿನ ಕಾಲಕ್ಕೆ ಒಬ್ಬ ಬ್ರಾಹ್ಮಣನಿಗೆ ಅವಮಾನವಾದರೆ ದೊಡ್ಡ ನ್ಯೂಸ್ ಆಗ್ತಾ ಇತ್ತು. ಬ್ರಾಹ್ಮಣರಿಗೆ ಅವಮಾನ ಮಾಡೋ ದೊಡ್ಡ ಸುದ್ದಿ ಅದು ಒಂದು. ಇವತ್ತು ಬ್ರಾಹ್ಮಣರಿಗೆ ಅವಮಾನ ಮಾಡಿ ಯಾರು ಯಾರೆ ಅಂತ ಕೇಳೋದಿಲ್ಲ ಯಾರು ಕೂಡ. ಆದರೆ ಬೇರೆಯವರು ಅವಮಾನವಾದರೆ ಭಾರಿ ಸುದ್ದಿ ಆಗಿಬಿಡುತ್ತೆ. ಅಂತ ಕಾಲ ಇತ್ತು. ಬ್ರಾಹ್ಮಣರಿಗೆ ಅವಮಾನವಾಯ್ತಾರೆ ದೊಡ್ಡ ಸುದ್ದಿ. ಅವನ ಮಗ ಒಬ್ಬ ಹುಡುಗ ಇದ್ದ, ಶೃಂಗಿ ಅಂತ ಹೆಸರು, ಎಲ್ಲೋ ಆಡ್ತಾ ಇದ್ದ, 8 ವರ್ಷದ ಹುಡುಗ ಅಷ್ಟೇ. ಅವನ ಕಿವಿ ಸುದ್ದಿ ಯಾರ ಹಾಕಿದರು, ನಿಮ್ಮ ಅಪ್ಪನ ಕೊರಳಲ್ಲಿ ಪರಿಷಿತ್ ರಾಜ ಬಂದು ಹಾವನ್ನ ಹಾಕಿ ಹೋಗಿಬಿಟ್ಟ. ಆ ಹುಡುಗನಿಗೆ ಎಷ್ಟು ಸಿಟ್ಟು ಬಂತಂದು ಗೊತ್ತಾ ಆ ಕ್ಷಣಕ್ಕೆ. ಅದು ಬ್ರಾಹ್ಮಣರು ಅಂದ್ರೆ ಒಳ್ಳೆ ಸಿಂಹ ಇದ್ದಾಗ, ಸಿಂಹ ಮರಿಯಾದ್ರೂ ಸಿಂಹ ಸಿಂಹನೇ, ಹಾವು ಚಿಕ್ಕದಾದ್ರೂ ಹಾವು ಹಾವೇನೆ, ತೇಜಸ್ವಿಯಾದವನು. ಒಂದು ಕ್ಷಣ ಯೋಚನೆ ಮಾಡ್ತಾನೆ, ಬೆಂಕಿಯಾಗಿ ಬಿಡ್ತಾನೆ. ಅವನೇನ್ ಮಾಡ್ದ ಅಂದ್ರೆ ಭಾಗವತಲ್ಲಿ ಹೇಳ್ತಾರೆ, ಕೌಶಿಕ್ಯಪ ಉಪಸ್ಪೃಶ್ಯ ವಾಗ್ವಜ್ರಂ ಸ ವಿಷಸರ್ಜ. ತಕ್ಷಣವೇ ಕುಶಪಾಣಿಯಾಗಿ ದರ್ಭೆಯನ್ನು ಕೈ ಹಿಡ್ಕೊಂಡಂತೆ, ಪವಿತ್ರ ಪಾಣಿಯಾದನಂತೆ, ಶಾಪವನ್ನು ಕೊಟ್ಟೇ ಬಿಡ್ತಾನೆ ಆ ಕ್ಷಣ. ಏನು ಬ್ರಾಹ್ಮಣರ ವರ್ಚಸ್ಸು ಅಂತ ಹೇಳ್ತಾನೆ. 8 ವರ್ಷದ ಹುಡುಗನಿಗೆ ಎಂಥ ಶಕ್ತಿ ಇತ್ತು ಅಂದ್ರೆ ಶಾಪ ಕೊಟ್ಟೇ ಬಿಡ್ತಾನೆ ಆ ಕಡೆ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಕ್ಷತಿಸ್ವ ಕುಲಾಂಗಾರಂ ರಾಜಾನಮ್ಮೇ ಪಿತೃದ್ರೋಹಂ. ನನ್ನ ತಂದೆಗೆ ದ್ರೋಹ ಮಾಡಿದಂತ ಪರೀಕ್ಷಿತ ರಾಜನನ್ನ ಇವತ್ತಿಗೆ ಸರಿಯಾಗಿ 7ನೇ ದಿವಸಕ್ಕೆ ತಕ್ಷಕ ಅಂತಕ್ಕಂಥ ದೇವಸರ್ಪ ಬಂದು ಕಚ್ಚಿ ಕೊಂದು ಬಿಡಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಇದು ಬಹಳ ವಿಚಿತ್ರವಾದಂತಹ ಶಾಪ. ಏನು ಹೇಳಿದ್ದು ಹೊರಡು ಹೊಟ್ಟೆ ಬಿಡ್ತಾನೆ. ಬ್ರಾಹ್ಮಣರ ವರ್ಚಸ್ಸನ್ನ ಹೇಳ್ತಕ್ಕಂಥ ಮಾತು. ಅವನಿಗೇನು ಗೊತ್ತಿತ್ತು? ಏನು ಗೊತ್ತಿದ್ದಿಲ್ಲ. ಗಾಯತ್ರಿ ಮಂತ್ರ ಗೊತ್ತಿತ್ತಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿದ್ದ. ಗಾಯತ್ರಿ ಮಂತ್ರ ವರ ಕೊಡ್ಲಕ್ಕೂ ಗಾಯತ್ರಿ ಮಂತ್ರ, ಶಾಪ ಕೊಡ್ಲಕ್ಕೂ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಹೇಳಿ ಕೆಲಸ ಆಗಲೇನೇ ಆಗಿಯೇ ಬಿಡುತ್ತೆ. ಅವನು ಹೋಗಲೇನು ಹೋಗೇ ಬಿಡ್ತಾನೆ, ಅಷ್ಟು ಸಾಮರ್ಥ್ಯ ಇದೆಯಾ ನಮಗೆ ಗೊತ್ತಿಲ್ಲ. ಅದು ಒಂದು ಪ್ರತಿಯೊಬ್ಬ ಬ್ರಾಹ್ಮಣ ಇವತ್ತು ತನ್ನ ಮಗನನ್ನ ಅಸ್ತ್ರಜ್ಞನನ್ನ ತಯಾರಿ ಮಾಡಕ್ಕೆ ಬರುತ್ತೆ. ಸಣ್ಣ ಪುಷ್ಟ ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ ಅಂದ್ರೆ ಗಾಯತ್ರಿಯೇ, ಬ್ರಹ್ಮಶಿರೋಸ್ತ್ರ ಗಾಯತ್ರಿಯೇ, ನಾರಾಯಣಾಸ್ತ್ರ ಗಾಯತ್ರಿಯೇ. ಗಾಯತ್ರಿ ಮಂತ್ರ ಮಕ್ಕಳಿಗೆ ಹೇಳ್ಕೊಟ್ಟಿವೆ ಅಂದ್ರೆ ನಾರಾಯಣಾಸ್ತ್ರ ಕೈಲಿ ಕೊಟ್ಟಾಗ ಲೆಕ್ಕ ಅವರಿಗೆ. ಗಾಯತ್ರಿ ಮಂತ್ರ ಧ್ಯೇಯರೂಪ ನಾರಾಯಣ ರೂಪನೇ, ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ. ಆದ್ರಿಂದ ನಮಗೆ ಅದೆಲ್ಲ ಗುಟ್ಟು ಗೊತ್ತಿಲ್ಲ ಅಷ್ಟೇನೆ. ಸಕಾಲಕ್ಕೆ ಉಪನಯನ ಮಾಡಿಬಿಟ್ಟು ಮಕ್ಕಳಿಗೆ ಗಾಯತ್ರಿ ಮಂತ್ರನ ಉಪದೇಶ ಮಾಡಿಬಿಟ್ವಿ, ನಾರಾಯಣ ಮಂತ್ರ ಹೇಳಿದಿವಿ ಅಂದ್ರೆ ಅವನನ್ನ ಕೂದಲು ಕತ್ತರಿಸಕ್ಕಾಗೋದಿಲ್ಲ. ಅವನು ಅಂಥ ಅತ್ಯುತ್ತಮ ಸ್ಥಿತಿಯನ್ನು ತಲುಪಿಟ್ಟು ಬಿಡ್ತಾನೆ. ಆಟ ಆಡೋ ಹುಡುಗನಿಗೆ ಶಕ್ತಿ ಬಂತಂತೆ. ಇವತ್ತು ಆಟ ಹುಡುಗ ಹುಡುಗ ಅವನು, ಇವತ್ತು ಆಟ ಆಡೋ ಮುದುಕರಿದ್ದಾರೆ, ಇದು ಸಮಸ್ಯೆ ಆಗಿಬಿಟ್ಟಿತ್ತು. ಆಟ ಆಡೋ ಮುದುಕರೊಂದು ಕ್ರಿಕೆಟ್ ಆಡ್ತಾ ಕೂತಿರ್ತಾರೆ, ಮುಗು ನೋಡಿದ್ದು ನೋಡಿದ್ದೇನೆ ಪಾಪ. ಏನ್ ಮೂರ್ಖರಿರ್ತಾರೆ, ಏನ್ ಅರ್ಥ ತಿಳಿಬೇಕಾಗಿದೆ, ಏನ್ ಆಗುತ್ತೆ ಅದರಿಂದ, ಏನೇನು ಪ್ರಯೋಜನ ಇಲ್ಲ. ಇಡೀ ದೇಶದ ಕೋಟಿ ಕೋಟಿ ಜನಗಳು ನೋಡ್ತಾ ಕೂತಿರ್ತಾರೆ. ಹಿಂದಿನ ಕಾಲಕ್ಕೆ ಶಾಸ್ತ್ರ ಕೇಳೋದಕ್ಕೆ ಹ್ಯಾಕ್ ಕೊಡ್ತಿದ್ರು, ಇವತ್ತು ಕ್ರಿಕೆಟ್ ನೋಡಕ್ ಹ್ಯಾಕ್ ಕೊಡ್ತಾರೆ, ಇದು ಆಶ್ಚರ್ಯ. ಹಿಂದಿನ ಕಾಲ ಶಾಸ್ತ್ರ ಪ್ರವಚನ ಅಂದ್ರೆ ಅಷ್ಟು ಮಹತ್ವಪೂರ್ಣವಾದಂತಹ ಯೋಗ ಆಗಿತ್ತದು. ಇವತ್ತು ಈ ರೀತಿ ಮಾಡೋದಕ್ಕೇನು ಸಿದ್ಧಿ ಬರೋದೇ ಇಲ್ಲ. ಶಾಪ ಕೊಟ್ಟು ತಂದೆ ಹತ್ರ ಬರ್ತಾನೆ, ಅಷ್ಟ ತಂದೆ ಕಣ್ಣು ತೆಗೆದ್ರಂತೆ. ಅದೆಲ್ಲ ದೊಡ್ಡ ಕಥೆ ಹೇಳೋದಕ್ಕೆ ಟೈಮ್ ಆಗೋದಿಲ್ಲ. ತಂದೆ ಇದ್ರಂತೆ, ಅಳುತ್ತಾ ಇರ್ತಾರೆ, ಯಾಕೆ ಮಗು ಅಳುತ್ತಿ ಅಂತ ಕೇಳಿದ್ರಂತೆ. ಅದು ಹೇಳ್ತಾನೆ, ಅಪ್ಪ ಇನ್ನೇನು ಇಲ್ಲ, ನೋಡಿ ನಿಮ್ಗೆ ಕೊರಳಲ್ಲಿ ಅಂತ ತೋರಿಸಿದ್ರು. ನೋಡ್ತಾರೆ, ಹೌ ಎಂತ ಪುಣ್ಯಾತ್ಮರು ಗೊತ್ತಾ ಅವರು, ಗಾಬ ಇಲ್ಲ, ಬೇರೆ ಗಲಾಟೆ ಇಲ್ಲ, ಗಿಲಾಟೆ ಇಲ್ಲ, ತೆಗೆದು ಸುಮ್ಮನೆ ಕೆಳಗೆ ಹಾಕಿಬಿಡ್ತಾರೆ ಅಷ್ಟೇ. ಇದು ಭಗವದ್ಗೀತೆಯಲ್ಲಿ ಹೇಳಿದ ಗೀತೆಯ ಲಕ್ಷಣ. ವೀತರಾಗ ಭಯ ಕ್ರೋಧ ಚಿತಸೀರ್ ಮುನಿರುಚ್ಯತೆ. ಹಾವಾಗಿದ್ದಾರೆ, ಕೇಳ ಹಾಕಿದ್ರು, ಅಪ್ಪ ಹಾವು ಗೊತ್ತಾಯ, ಏನ್ ಮಹಾವಿಚಾರ, ಹೋಗ್ಲಿ ಬಿಡು ಅಂತ ಹೇಳಿದ್ರು. ಅಪ್ಪ ಯಾರು ಗೊತ್ತ ಹಾಕಿದ್ದು, ಪರೀಕ್ಷಿತ ರಾಜ ಹಾಕಿದ್ದಾನೆ, ಅವಮಾನ ಮಾಡಿದ್ದಾನೆ ನಿಮಗೆ, ಹೋಗ್ಲಿ ಬಿಡು ಅಂತಾರೆ. ಅಪ್ಪ ನಾನು ಬಿಟ್ಟಿಲ್ಲ, ಶಾಪ ಕೊಟ್ಟೆ ಬಿಟ್ಟೆ ಅವನಿಗೆ, 7ನೇ ದಿವಸಕ್ಕೆ ಅವನು ಸತ್ತೋಗ್ಬಿಡ್ತಾನೆ ಅಂತ ಶಾಪ ಕೊಟ್ಟೆ ಅಂತ ಹೇಳಿದ ತಕ್ಷಣ ಉಡದವರಾಗಿದ್ದರು. ಭಲೇ ಮಗನೇ ಅನ್ಬೇಕಾಗಿತ್ತು, ಅನ್ಲಿಲ್ಲ, ಬೈದರಂತ ಮಗನನ್ನ, ಹಲೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿದ್ದ. ಒಬ್ಬ ರಾಜನಿಗೆ ಶಾಪ ಕೊಡೋದ? ರಾಜನಿಗೆ ಶಾಪ ಕೊಡೋದು ಅಂದ್ರೆ ಒಬ್ಬ ವ್ಯಕ್ತಿಗೆ ಶಾಪ ಕೊಡೋದಲ್ಲ, ದೇಶವನ್ನೇ ಹಾಳು ಮಾಡೋದು ಅಂತ ಅರ್ಥ. ದೇಶವನ್ನೇ ಕೊಂದಾಗ ಲೆಕ್ಕ, ನನ್ನ ಒಬ್ಬನಿಗೆ ಅವಮಾನವಾಯಿತು ಅಂಥೇಳಿ ದೇಶನೇ ನಾಶ ಮಾಡಿಬಿಟ್ಟಿಯ ನೀನೀಗ. ಅರಕ್ಷ ಮಾಣಿ ನರದೇವ ನಾಮ್ನಿ ರಥಾಂಗ ಪಾಣವು ಅಯಮಂಗ ಲೋಕ ತಥಾಹಿ ಚೋರ ಪ್ರಚುರೋ ವಿನಕ್ಷತಿ. ಎಷ್ಟು ಸುಂದರವಾದ ಮಾತು ಹೇಳುತ್ತಾರೆ. ಒಬ್ಬ ರಾಜ ಹೋದ ಅಂದ್ರೆ ದೇಶ ಹೋಗುತ್ತೆ, ಒಬ್ಬ ಸೇನಾಧಿಪತಿ ಹೋದ ಅಂದ್ರೆ ಸೈನ್ಯ ಹೋದಾಗೆ ಅಂತ ಹೇಳಿಬಿಡುತ್ತಾರೆ. ತಪ್ಪು ಮಾಡಿದೆ ಮಗನೇ, ನೀನು ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರು. ಇವರು ನಿಜವಾಗ್ಲೂ ಸಮೀಕರು ಅಂದ್ರೆ ಸಮೀಕರೇನೆ, ಶಮದಮಾದಿ ಸಂಪನ್ನರು, ಪುಣ್ಯಾತ್ಮರು. ಈ ಮಾಡಬಾರ್ದಾಗಿತ್ತು, ತುಂಬಾ ತಪ್ಪು ಮಾಡಿದ್ದೆ ನೀನೀಗ, ನಿನ್ನ ತಪ್ಪನ್ನ ದೇವರೇ ಕ್ಷಮಿಸಬೇಕು ಅಂತ ಹೇಳಿದ. ದೇವರೇ ಕ್ಷಮಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರಂತೆ. ಪಾಪ ಪರೀಕ್ಷೆದಾರೆ ಶಾಪ ಬಂದುಬಿಟ್ಟಿದೆ. ಅವನಿಗೆ ಗೊತ್ತಾದ್ರೆ ಸಾಧನೆ ಮಾಡ್ತಾನೆ ಪಾಪ. ಅವನಿಗೆ ತಿಳಿಸಬೇಕು ಅಂತ ಹೇಳಿ ಒಬ್ಬ ಶಿಷ್ಯನ ಕರೆದರಂತೆ. ಗೌರಮುಖ ಅಂತ ಅವನ ಹೆಸರು. ಮಹಾಭಾರತದಲ್ಲಿ ಆ ವಿಚಾರ ಎಲ್ಲ ಹೇಳುತ್ತಾರೆ. ನೋಡು ಗೌರಮುಖ, ನೀನು ಹೋಗು ವೈಶ್ಯದ ರಾಜನಿಗೆ ವಿಷಯ ಹೇಳಿಬಿಡು ಅಂದ್ರಂತೆ. ಅವನು ಎಂಥ ಶಿಷ್ಯ ಗೊತ್ತಾ, ಒಬ್ಬ ರಾಜನ ಹತ್ರ ಅವನ ಶಾಪ ಸುದ್ದಿ ಹೇಳಬೇಕಾಗಿದೆ. ಯಾರಾದ್ರೂ ಹೋಗ್ತಾರೆ ಗುರುಗಳೇ ನೀವೇ ಹೋಗಿ ಬೈಸ್ಕೊಳ್ಳಿ, ನಾವು ಹೋಗೋದಿಲ್ಲ ಅಂತ ಹೇಳಿಬಿಡ್ತಿದ್ರು. ಶಿಷ್ಯ ಅಂದ್ರೆ ಹೇಗಿದ್ದ ಗೊತ್ತಾ? ಆಯ್ತು ಗುರು, ಹೊರಟೇ ಬಿಟ್ಟನು. ಗುರುಣಾಂ ಯೋನಹಂ ವಾದಿ ಕರೋತ್ಯಾಜ್ಞಾ ಮತಂದ್ರಿತ ನತಸ್ಮಾತ್ ಸರ್ವಮರ್ತೇಶು ವಿದ್ಯತೆ ಪುಣ್ಯಕೃತ್ತವ ಅಂತ ಮಹಾಭಾರತದ ಶ್ಲೋಕ. ಗುರುಗಳ ಅಪ್ಪಣೆ ಕಣ್ಣು ಮುಚ್ಕೊಂಡು ನಡೆಸಬೇಕಂತೆ, ಹೊರಟೇ ಬಿಡ್ತಾರೆ. ಎಷ್ಟು ಶಕ್ತಿ, ಎಷ್ಟು ಭಕ್ತಿ ಅವರಿಗೆ. ವೈಶ್ಯದ ರಾಜ ಆಗಷ್ಟೇ ಊರು ತಲುಪಿರ್ತಾನೆ. ಪಾಪ ಯೋಚನೆ ಮಾಡ್ತಾ ಇದ್ದಾನೆ, ತುಂಬಾ ಯೋಚನೆ ಮಾಡಿದನಂತೆ. ಏನಿದು, ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನು. ಕಿರೀಟ ತೆಗೆದ ಬುದ್ಧಿವಂತ ಆತನೆ ಪಾಪ. ಹೋಗ್ತಾ ಕಿರೀಟ ತೆಗೆದುಬಿಟ್ಟ, ಕಲಿ ಹೊರಟ ಆ ಕಡೆಗೆ, ಬುದ್ಧಿ ಬಂತು. ಏನು ತಪ್ಪು ಮಾಡಿದೆ ನಾನು? ಈ ತಪ್ಪನ್ನು ಒಬ್ಬ ಪ್ರಜೆ ಮಾಡಿದ್ರೆ ಕೊಂದು ಹಾಕ್ಬಿಡ್ತಿದ್ದೆ ನಾನು. ನನ್ನ ಪ್ರಜೆ ಮಾಡಿದ್ರೆ ಕೊಂದು ಹಾಕ್ತಿದ್ದೆ, ನಾನೇ ಮಾಡಿಬಿಟ್ನಲ್ಲ. ದೇವರೇ ನನ್ನನ್ನು ಕ್ಷಮಿಸಿಬಿಡು, ನಾನಿನ್ನ ಬದುಕಬಾರದು, ನಾನು ಸಾಯಬೇಕು ಅಂತ ಅನ್ಕೊಂಡಂತೆ. ಅನೇಕರಿಗೆ ಗೊತ್ತಿಲ್ಲ, ಅನೇಕರಿಗೆ ಕೆಲವು ಪಾಪ ಮಾಡಿಬಿಡ್ತಾರೆ, ಪಾಪಮಾನ ಮಾಡಿ ಮುಗಿಸಿಬಿಡ್ತಾರೆ, ನಡೀ ಅಂತ ಪಾಪ ಹೋಯ್ತು ಆ ಕಡೆ. ಈ ರೀತಿ ಹೋಗೋದಾದ್ರೆ ಜಗತ್ತಲ್ಲಿ ಯಾರು ಏನು ಪಾಪ ಬೇಕಾದ್ರೆ ಮಾಡಬೇಕಾಗಿತ್ತು? ಶಾಸ್ತ್ರ ಹೇಳುತ್ತೆ ಕೆಲವು ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹೇಳಿಬಿಡುತ್ತೆ. ಗುರುಹತ್ಯ, ಬ್ರಾಹ್ಮಣ ಹತ್ಯ, ಗೋ ಹತ್ಯ ಮೊದಲಾದವುಗಳಿಗೆ ದ್ರೋಹಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಅವನು ಯಾರು ಸಾಮಾನ್ಯ ಅಲ್ಲ, ವಿಶ್ವದ ಚಕ್ರವರ್ತಿ ಪಾಪ ಅವನು. ಅವನಿಗೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲವಂತೆ. ಅದಕ್ಕೆ ಏನು ಶಿಕ್ಷೆ ಕೊಡಬೇಕು? ಪ್ರಾಯಶ್ಚಿತ್ತ ಬಂತು ಅಂತ ಕೇಳಿದರೆ ಪ್ರಾಣ ಬಿಡಬೇಕಷ್ಟೇ, ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಡುತ್ತೆ. ಪ್ರಯಾಗಾದಿ ಕ್ಷೇತ್ರಗಳಲ್ಲಿ ದೇಹತ್ಯಾಗ ಮಾಡಬೇಕೇ ಹೊರತು ಮರಣಾಂತ ಪ್ರಾಯಶ್ಚಿತ್ತ ಅಂತಲ್ಲ, ಅದೇ ಬೇರೆ ಪ್ರಾಯಶ್ಚಿತ್ತ ಇಲ್ಲ. ಅದಕ್ಕೆ ಸಣ್ಣಪುಟ್ಟ ಪ್ರಾಯಶ್ಚಿತ್ತ ಇದ್ರೆ ಕೊಲೆ ಮಾಡೋದು, ಪಾವಮಾನ ಮಾಡಿಕೊಳ್ಳೋದಾಗಿದ್ರೆ ಗತಿಯೇನಾಗಬೇಕಾಗಿತ್ತು? ಆಮೇಲೆ ಕಳತನ ಪಾವಮಾನ ಮಾಡೋದಾಗಿದ್ರೆ ಏನು ಸಾಧ್ಯತೆ ಇಲ್ಲ. ತಕ್ಷಣ ಜಾಸ್ತ್ರ ಜನ ಅಪಾರ್ಥ ಮಾಡಿಕೊಂಡಿದ್ದೇ ಹೀಗಾಯ್ತು. ಎಷ್ಟು ಜನ ಶಾಸ್ತ್ರ ಓದಿಲ್ಲ, ಬಿಟ್ಟುಬಿಡ್ತಾರೆ. ಶಾಸ್ತ್ರ ಓದ್ದವರು ಇಂಥ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೈ ಮಾಡಿ ಕೈ ಮುಗಿದು ಬಿಡ್ತಾರೆ. ಭಾರಿ ತಪ್ಪದು. ಒಂದು ಪರಿಷ್ಠಿತ ರಾಜನಂತ ರಾಜ ಎಷ್ಟೋ ಮಾಡಬಹುದಾಗಿತ್ತು, ಬೇಕಾದ್ರೆ ಎಷ್ಟು ಯಜ್ಞ ಮಾಡಬಹುದಾಗಿತ್ತು ಗೊತ್ತಾ ತನಗೆ. ಯಾವುದೂ ಇದಕ್ಕೆ ಪ್ರಾಯಶ್ಚಿತ್ತ ಅಲ್ಲ. ಪ್ರಾಣ ಬಿಡಬೇಕು, ದೇವರೇ ನಾನು ಸಾಯಬಾರದೆ ಅನ್ಕೊಂಡಂತೆ ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ಪರಿಷ್ಠಿತ ರಾಜ, ನೀವು ಶಾಪ ಬಂದಿದೆ, ನಮ್ಮ ಗುರುಗಳು ಮಗ ಶಾಪ ಕೊಟ್ಟಿದ್ದಾರೆ, ನೀವು ಸಾಯ್ತಿ ಅಂತ ಹೇಳಿಬಿಟ್ರೆ. ಪರಿಷ್ಠ ಉಳಿದವರಾಗಿದ್ದ ಅವ್ರು ಹೇಳಿದ್ರು, ಅವನ್ನೇ ಕೊಂದು ಹಾಕ್ಬಿಡ್ತಿದ್ರು. ಫಸ್ಟ್ ಬ್ಯಾಡ್ ನ್ಯೂಸ್ ಅಂತ ಹೇಳಿಬಿಟ್ರು. ಆದರೆ ಅಂತ ಹೇಳಿದಂತೆ ಭಲೆ ಖುಷಿ ಪಟ್ಟು, ದೇವರೇ ಎಷ್ಟು ಕರುಣಾಳು ಅನ್ಕೊಂಡಂತೆ ಪರಿಷ್ಠಿತ ರಾಜ. ಅನ್ಕೊಂಡ ಹಾಗೆ ಮಾಡಿಬಿಟ್ಟಿಯಲ್ಲ. ನಮಗೊಂದು ಗುಟ್ಟು ಹೇಳ್ತಾರೆ ಶಾಸ್ತ್ರದೊಳಗೆ, ಪಾಪ ಮಾಡಿದ ಮೇಲೆ ಬಲುಬೇಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಬಲುಬೇಗ ಕಳ್ಕೊಂಡ್ಬಿಡಬೇಕು. ಕಳ್ಕೊಳ್ಳದೆ ಹೋದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಬೆಳೀತಾ 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 ಹೋಗುತ್ತೆ. ಲೈಟ್ ಬಿಲ್, ವಾಟರ್ ಬಿಲ್ ಬಂದಷ್ಟು ಕಟ್ಟಿಬಿಟ್ರೆ ಒಳ್ಳೇದು, ಇದ್ದವರು ಬೆಳೀತಾ ಬೆಳೀತಾ ಹೋಗುತ್ತೆ. ಆಮೇಲೆ ಡಿಸ್ಕನೆಕ್ಟ್ ಮಾಡಿ ಹಾಕ್ಬಿಡ್ತಾರೆ, ಹೊತ್ತು ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ತಕ್ಷಣ ಮುಗಿಸಿಬಿಡಬೇಕು. ಪಾಪ ಅಂದ್ರೆ ಹಾಗಿದ್ದಾಗ ಲೆಕ್ಕ. ನಾವೇನ್ ಮಾಡ್ತೇವೆ ಗೊತ್ತಾ, ಪಾಪನ ಹಾಗೆ ಉಳಿಸ್ಕೊಂಡ್ಬಿಡ್ತೇವೆ, ಯಾರ ಮುಂದೆ ಹೇಳೋದಿಲ್ಲ, ಹಾಗೆ ಉಳಿಸ್ಕೊಂಡ್ಬಿಡ್ತೇವೆ. ಪುಣ್ಯನ ಖರ್ಚು ಮಾಡಿಬಿಡ್ತೇವೆ, ಇದು ಸಮಸ್ಯೆ. ಪುಣ್ಯನ ಖರ್ಚು ಮಾಡಿಬಿಡ್ತೇವೆ, ಪಾಪ ಉಳಿಸ್ಕೊಂಡ್ಬಿಡ್ತೇವೆ. ಶಾಸ್ತ್ರ ಹೇಳುತ್ತೆ ಪಾಪನ ಖರ್ಚು ಮಾಡಿಕೊಳ್ಳಿ, ಪುಣ್ಯ ಉಳಿಸ್ಕೊಳ್ಳಿ ಅಂತ ಹೇಳಿ. ಪುಣ್ಯ ಉಳಿಸ್ಕೊಳ್ಳಿ, ಬೆಳೀತಾ 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 ಹೋಗುತ್ತೆ. ಪಾಪ ಉಳಿಸ್ಕೋಬೇಡಿ, ಕಳ್ಕೊಂಡ್ಬಿಡಿ ಅಂತ ಹೇಳುತ್ತಾರೆ. ನಾವು ಪಾಪ ಮಾಡಿ ಶಿಕ್ಷೆ ಕೊಡಬೇಡ ಅಂತ ಕೇಳ್ತೇವೆ, ಪುಣ್ಯ ಮಾಡಿ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೇಳಿಬಿಡ್ತೇವೆ, ಎಲ್ಲ ಹೊರಟೋಗ್ಬಿಡುತ್ತೆ ಆ ಕಡೆ. ಇದು ಶಾಸ್ತ್ರದ ಅರ್ಥ ಇದು. ಒಂದು ಅದಕ್ಕೆ ಅನೇಕರು ಗಮನಿಸಬೇಕು. ತತ್ವ ಸುವಾಲಿಯಲ್ಲಿ ಜಗನ್ನಾಥದಾಸರು ಶನೇಶ್ವರನ ಸ್ತೋತ್ರ ಮಾಡಬೇಕಾದ್ರೆ, ಶನೇಶ್ವರ ನಾನು ಏನು ಪಾಪ ಮಾಡಿದ್ದೇನಲ್ಲ, ಆ ಪಾಪಕ್ಕೆ ಬೇಗ ಫಲ ಕೊಟ್ಟುಬಿಡು ಅಂತ ಕೇಳ್ತಾರೆ. ಬೇಗ ಫಲ ಕೊಟ್ಟುಬಿಡು, ನಾವು ಸ್ತೋತ್ರ ಮಾಡೋದು ಫಲ ಕೊಡಬೇಡ ಅಂತ. ಅವ್ರು ಹೇಳ್ತಾರೆ ಬೇಗ ಫಲ ಕೊಟ್ಟುಬಿಡು, ಅನುಭವಿಸ್ಬಿಟ್ರೆ ಹೋಗಿಬಿಡುತ್ತೆ ಅಂತ ಅರ್ಥ. ಅನುಭವಿಸ್ಬಿಟ್ರೆ ಹೋಗಿಬಿಡುತ್ತೆ. ವೈಶ್ಯದ ರಾಜನ ಕಥೆ ಕೇಳಿದ ನಾವೆಲ್ಲ ಎಷ್ಟು ಬದಲಾಗಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ. ಅಷ್ಟು ಮಾಡಿದವನೇ ಸ್ವಸುತೇ ನ್ಯಸ್ತ ಭಾರಹ. ಜನ್ಮೇಜಯನನ್ನು ಕರೆದು ನಾಮಿನೇಟ್ ಮಾಡಿಬಿಟ್ಟು, ನೀನೇ ಉತ್ತರಾಧಿಕಾರಿ, ರಾಜ್ಯ ಆಳು ಅಂತೇಳಿ ಪಟ್ಟಾಭಿಷೇಕ ಮಾಡಿಬಿಟ್ಟನಂತೆ. ತಕ್ಷಣ ಗಂಗಾ ತೀರದ ಹತ್ರ ಬರ್ತಾನೆ. ಉಪಾವಿಷತ್ ಪ್ರಾಯ ಮಮರ್ತ್ಯ ನದ್ಯಾಂ. ಗಂಗಾ ತೀರಕ್ಕೆ ಬಂದು ಅದರ ಗಂಗಾ ತೀರದ ಪ್ರವಾಹದಲ್ಲೇನೆ ಹತ್ತಿರದಲ್ಲಿ ಪ್ರವಾಹದೊಳಗೆ ಒಂದು ಮನೆ ಕಟ್ಟಿಸಿದ, ಉಪ್ಪರಿಗೆ ಕಟ್ಟಿಸಿಬಿಟ್ಟನಂತೆ. ಇವತ್ತು ನೀರಿನೊಳಗೆ ಉಪ್ಪರಿಗೆ ಕಟ್ಟಿಸೋದು ನಂಬಲಿಕ್ಕಾಗೋದಿಲ್ಲ ನಮಗೆ. 100 ವರ್ಷದಿಂದ ಭಾಗವತ ಹೇಳ್ಬಿಟ್ಟು ಜನ ನಕ್ಕು ಬಿಡ್ತಿದ್ರು, ಏನೇನೋ ಹೇಳ್ತಾರೆ ಪಾಪ ಅಂತ ಹೇಳಿಬಿಟ್ಟು. ಇವತ್ತು ನೀರು ಸಮುದ್ರದೊಳಗೆ ಕಟ್ಟೋ ಶಕ್ತಿ ಇದೆ ವಿಜ್ಞಾನಕ್ಕೆ. ಸಮುದ್ರದೊಳಗೆ ಕಟ್ಟ ಟನಲ್ ಕಟ್ಟಿ ಅದರಲ್ಲಿ ಟ್ರೈನು ಬಸ್ಸು ಹೋಗ ಮಾಡಿದ್ದಾರೆ. ಸಮುದ್ರದೊಳಗೆ ಬಸ್ಸು ಟ್ರೈನು ಹೋಗ ಮಾಡಿದ್ದಾರೆ ವಿಜ್ಞಾನ. ಇವತ್ತು ಪರಿಷ್ಠಿತ ರಾಜನ ಕಾಲಕ್ಕೆ ಎಷ್ಟು ತಂತ್ರಜ್ಞಾನ ಮುಂದುವರೆದಿತ್ತು ಅಂದ್ರೆ, ಆ ಕ್ಷಣದಲ್ಲಿ ಒಂದೇ ಕಂಬದ ಮೇಲೆ ಪ್ರಾಸಾದಂ ಕಾರಯಾಮಾಸ ಏಕಸ್ತಂಭಂ, ಇದರ ಮಹಾಭಾರತದ ಮಾತುಗಳಿವೆ. ಒಂದೇ ಕಂಬದ ಮೇಲೆ 1000 ಜನ ಕೊಡಷ್ಟು ಒಂದು ವಿಶಾಲವಾದ ಭವನ ಕಟ್ಟಿಸಿಬಿಟ್ಟನಂತೆ. ಲೆಕ್ಚರ್ ಹಾಲ್ ಅಷ್ಟೇ, ಇನ್ನು ಹೇಳಬೇಕಾದ್ರೆ ಲೆಕ್ಚರ್ ಹಾಲ್ ಕಟ್ಟಿಸಿಬಿಟ್ಟನಂತೆ ಒಂದು ಕಂಬದ ಮೇಲೆ. ಇದನ್ನ 100 ವರ್ಷದಿಂದ ಹೇಳಿದ್ರೆ ನಂಬಲಕ್ಕಾಗ್ತಿದ್ದಿಲ್ಲ. ಇವತ್ತು ಎಂತೆಂಥ ಫ್ಲೈಓವರ್ ಕಟ್ಟಿಸ್ತಾರೆ,